ನದಿಯಿಂದ ಜೀವನದ ಧ್ವನಿ ರೇಡಿಯೋ ಮಾನಸ 89.6 FM.
ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರೇಡಿಯೋ ಸಖಿ ಕೀರ್ತನಾ. ನಮ್ಮ ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಮೈಸೂರು ವಿಶ್ವವಿದ್ಯಾನಿಲಯದ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಅನಂತ ಪದ್ಮನಾಭ ಸರ್ ರವರು ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್.
ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಧನ್ಯವಾದಗಳು.
ಸರ್, ಮೊದಲಿಗೆ ನಿಮ್ಮ ಬಾಲ್ಯ, ನೀವು ಬೆಳೆದು ಬಂದ ಹಾದಿ, ಇದರ ಬಗ್ಗೆ ನಮ್ಮ ರೇಡಿಯೋ ಮಾನಸ ಕೇಳುಗರಿಗೆ ತಿಳಿಸ್ಕೊಡಿ ಸರ್.
ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು. ನಾನು ಈ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಬಂದ ತಕ್ಷಣ ರೇಡಿಯೋ ಮಾನಸದ ಮೊದಲನೇ ಆಕರ್ಷಣೆ ನನಗೆ ಕನಸುಗಳ ದಿಟ್ಟ ಹೆಜ್ಜೆ. ಕನಸುಗಳ ಮೇಲೆ ಬೆಳೆದವನು, ಕನಸುಗಳನ್ನು ಕಾಣ್ತಾ ಇದ್ದವನು, ಕನಸುಗಳನ್ನು ಕಂಡವರ ಜೊತೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಆಗಿರೋದು ಹೆಮ್ಮೆಯ ವಿಚಾರ. ನನ್ನ ಬಾಲ್ಯ, ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲಿ, ಬೆಳೆದಿದ್ದೆಲ್ಲ ಮೈಸೂರಿನಲ್ಲಿ. ಕನ್ನಡ ಶಾಲೆಯಲ್ಲಿ ಬೆಳೆದವನು, ಪ್ರಾಥಮಿಕ ಶಾಲೆಯೆಲ್ಲ ಒಂದು ಹಳ್ಳಿನಲ್ಲಿ, ಕನ್ನಡ ಮಾಧ್ಯಮದಲ್ಲಿ 10ನೇ ತರಗತಿವರೆಗೂ ಓದಿ ಪಿ ಯು ಸಿ ಆದ ತಕ್ಷಣ ಇಂಜಿನಿಯರಿಂಗ್ ಬಂದವನು. ಇಂಜಿನಿಯರಿಂಗಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ NIE ಕಾಲೇಜ್ನಲ್ಲಿ ಓದ್ದವನು. ಅಲ್ಲಿ ಅದೃಷ್ಟವಶಾತೋ ಅಥವಾ ಕಷ್ಟಪಟ್ಟಿದ್ದರಿಂದ ನಾನು ಒಂದು ರ್ಯಾಂಕನ್ನು ಪಡೆದಿದ್ದೇನೆ. ಅದು ಮೊದಲು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅಫಿಲಿಯೇಷನ್ ಆಗಿದ್ದಂಥ ಕಾಲೇಜು. ಆ ಕಾಲೇಜ್ನಲ್ಲಿ ಪದವಿ ಮುಗಿಸಿದ ಮೇಲೆ ನಾನು ಎಂಟೆಕ್ಕನ್ನು ಕೂಡ ಅದೇ ಕಾಲೇಜಲ್ಲಿ ಮಾಡಿದೆ. ಪವರ್ ಸಿಸ್ಟಮ್ ಇಂಜಿನಿಯರಿಂಗ್ನಲ್ಲಿ ಫಸ್ಟ್ ರ್ಯಾಂಕು, ಗೋಲ್ಡ್ ಮೆಡಲ್ ಬಂದಿತ್ತು. ಅದಾದಮೇಲೆ ಅಲ್ಲಿ ನನ್ನನ್ನು ಉಪನ್ಯಾಸಕರಾಗಿ 83-84 ತಗೊಂಡ್ರು. ಅಲ್ಲಿಂದ ಸಾಕಷ್ಟು ವರ್ಷ, 33 NIE ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ವಿವಿಧ ವಿಭಾಗಗಳ ಮುಖ್ಯಸ್ಥನಾಗಿ, ಎಲೆಕ್ಟ್ರಿಕಲ್ HOD ಆಗಿ, ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಆಗಿ, ಅಟಾನಮಸ್ ಇನ್ಸ್ಟಿಟ್ಯೂಷನ್ ಆದ್ದರಿಂದ, VTUನಲ್ಲಿ ರೀಜನಲ್ ಡೈರೆಕ್ಟರಾಗಿ ಡೆಪ್ಯುಟೇಷನ್ ಆಗಿ, ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಅಧ್ಯಕ್ಷನಾಗಿ, ಸೆಕ್ರೆಟರಿ ಆಗಿ ಎಲ್ಲ ಕಾರ್ಯಭಾರವನ್ನು ಮುಗಿಸಿ ರಿಟೈರ್ಡ್ ಆಗುವ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನನಗೆ ಆಹ್ವಾನ ಬಂದಿದ್ದರಿಂದ ಇಂಜಿನಿಯರಿಂಗ್ ಕಾಲೇಜ್ಗೆ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಸಹಜವಾಗಿ ಒಂದು ಅಕಾಡೆಮಿಕ್ಸ್ ಮೇಲೆ ಬಹಳಷ್ಟು ಇಂಟ್ರೆಸ್ಟ್ ಇದ್ದಿದ್ದರಿಂದ ಅಕಾಡೆಮಿಕ್ಸಲ್ಲಿ ಮೇಯ್ನ್ ಆಗಿ ನಮ್ಮ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಕೆಲಸ ಮಾಡಿದ್ದರಿಂದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು 20 ವಿದ್ಯಾರ್ಥಿಗಳಿಗೆ ಸಂಶೋಧನೆಗಳಿಗೆ ಗೈಡಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಯಿತು. ಒಂದು 300-320 ಪೇಪರ್ಗಳನ್ನ ಪಬ್ಲಿಷ್ ಮಾಡಿದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ಈ ವಿವಿಧ ವಿಭಾಗಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಅನೇಕ ಪ್ರಾಜೆಕ್ಟ್ಗಳನ್ನು ಮಾಡಿದ್ದರಿಂದ ಬಹುಶಃ ಯೂನಿವರ್ಸಿಟಿ ನನ್ನನ್ನು ಗುರುತಿಸಿ ಇಲ್ಲಿ ಒಂದು ಕೆಲಸವನ್ನು ಕೊಟ್ಟಿದ್ದಕ್ಕೆ ಆಗಿನ ಮಾಜಿ ವೈಸ್ ಚಾನ್ಸಲರ್ ಹೇಮಂತ್ ಕುಮಾರ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದು ನನ್ನ ಬ್ರೀಫ್ ಆಗಿ ನಡೆದು ಬಂದ ದಾರಿ.
ಬಹಳ ಸಂತೋಷ ಆಯಿತು ಸರ್. ಸರ್, ಈ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಕಾಲೇಜು ಹೇಗೆ ಪ್ರಾರಂಭ ಆಯಿತು ಅನ್ನೋದ ಒಂದು ಕಿರು ಮಾಹಿತಿ ನಮ್ಮ ರೇಡಿಯೋ ಮಾನಸ ಕೇಳುಗರಿಗಾಗಿ.
ಖಂಡಿತವಾಗೂ ಬಹಳ ಆಸಕ್ತಿಯಿಂದ, ಬಹಳ ಸಂತೋಷದಿಂದ ಇದನ್ನು ನಾನು ತಮ್ಮಲ್ಲಿ ಹಂಚಿಕೊಳ್ಳೋಕೆ ಇಷ್ಟಪಡ್ತೇನೆ. ಬಂದ ತಕ್ಷಣ ನಾನು ಮೊದಲೇ ಹೇಳಿದೆ, ಕನಸುಗಳ ದಿಟ್ಟ ಹೆಜ್ಜೆ ಅಂತ. ಕನಸುಗಳ ಮೇಲೆ ಬೆಳೆದಂಥ ವ್ಯಕ್ತಿತ್ವ ಹೊಂದಿದ್ದರಿಂದ ಕನಸುಗಳನ್ನು ಕಟ್ಟಿಕೊಂಡು ಇಂಜಿನಿಯರಿಂಗ್ ಕಾಲೇಜನ್ನು ಓಪನ್ ಮಾಡಬೇಕು, ಶುರು ಮಾಡಬೇಕು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅಂತ ಕನಸು ಕಂಡಂತಹ ಕೆಲವು ವ್ಯಕ್ತಿಗಳಲ್ಲಿ ನಮ್ಮ ಹೇಮಂತ್ ಕುಮಾರ್ ಸರು ಬಹಳ ಪ್ರಮುಖರು. ಹೇಮಂತ್ ಕುಮಾರ್ ಸರು ಎಲ್ಲ ಕಡೆಯೂ ಮಾತಾಡ್ತಾರೆ. ಬಹುಶಃ ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ಹೆಸರುಗಳನ್ನು ತಗೊಂಡು ಮಾತಾಡೋದು ಸರಿಯೋ ತಪ್ಪೋ ಗೊತ್ತಿಲ್ಲ, ಆದರೂ ಅವರ ಸೇವೆಯನ್ನು ಪರಿಗಣಿಸಿ ನಾನು ಅವರ ಹೆಸರನ್ನು ತಗೋತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಅವರ ಕನಸು ಇವತ್ತು ಸಾಕಾರಗೊಂಡಿದೆ. ಅವರಿಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರಿಂದ ಒಂದು ಸಂದೇಶ ಇರುತ್ತೆ. NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಮೇಲೆ ನೀವು ಯಾಕೆ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಶುರು ಮಾಡಬಾರದು ಇಲ್ಲಿ ಅಂತ. ಕಾರಣ ಇಷ್ಟೇ, 1998 ನಮ್ಮ ವಿಶ್ವವಿದ್ಯಾನಿಲಯದಿಂದ ಇಂಜಿನಿಯರಿಂಗ್ ಕಾಲೇಜು, 4 ಇಂಜಿನಿಯರಿಂಗ್ ಕಾಲೇಜ್ಗಳು ಅಫಿಲಿಯೇಷನ್ ಆಗಿದ್ದಂಥ ಕಾಲೇಜ್ಗಳು ಹೊರಗೆ ಹೋಗ್ತವೆ. ವಿ ಟಿ ಯು ಅಂತ ಕರ್ನಾಟಕದಲ್ಲಾದಾಗ ಇಲ್ಲಿಂದ ಡಿ ಅಫಿಲಿಯೇಟ್ ಆಗಿ ವಿ ಟಿ ಯುನಲ್ಲಿ ಅಫಿಲಿಯೇಟ್ ಆಗ್ತವೆ, ಅದರಲ್ಲಿ ಎನ್ ಐ ಯು ಕೂಡ ಒಂದು. ನಾವು ಅಂಥ ಸಂದರ್ಭದಿಂದ ಇಲ್ಲಿ ತನಕ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾನಿಲಯದಲ್ಲಿ ಮೈಸೂರಿನಲ್ಲಿ ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಆಗ್ಬೋದು, ಆಟೋನಮಸ್ ಕಾಲೇಜ್ ಆಗ್ಬೋದು ಇರಲಿಲ್ಲ. ಈ ಎನ್ ಇ ಪಿ ಪ್ರೋಗ್ರಾಮ್ನಲ್ಲಿ ಸಹಜವಾಗಿ ಬರ್ತಕ್ಕಂಥ ವಿಚಾರ ಏನು ಅಂತಂದರೆ, ಒಂದು ವಿಶ್ವವಿದ್ಯಾನಿಲಯ, ಯೂನಿವರ್ಸಿಟಿ ಸಂಪೂರ್ಣವಾಗಿ ವಿಶ್ವವಿದ್ಯಾನಿಲಯ ಅನಿಸ್ಕೋಬೇಕು ಅಂದರೆ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಅದು ತೊಡಗಿಸ್ಕೋಬೇಕು. ಹಾಗಾಗಿ ಹೇಮಂತ್ ಕುಮಾರ್ ಕಂಡಂಥ ಕನಸು, ಎನ್ ಇ ಪಿ ಎರಡೂ ಒಟ್ಟಿಗೆ ಬಂದಿದ್ದರಿಂದ ಕನಸುಗಳ ದಿಟ್ಟ ಹೆಜ್ಜೆ ಸಮರ್ಪಕವಾಗಿ ಇಲ್ಲಿ ನಾವು ಅದನ್ನು ಹೇಳ್ಬೋದು ಅಂತ ನನಗನ್ನಿಸ್ತದೆ. ಸರ್ ಕಂಡಂಥ ಕನಸು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಏನು ಒಂದು ಡೈರೆಕ್ಷನ್ಸು ಎರಡೂ ಸೇರಿ 2019-20 ಅನಿಸುತ್ತೆ, ನಾನು ಬರೋಕ್ಕೆ ಮುಂಚೆ ಶಂಕುಸ್ಥಾಪನೆ ಆಗ್ತದೆ. 4 ಎಕರೆ ಜಮೀನನ್ನು ಐಡೆಂಟಿಫೈ ಮಾಡಿ ಹೇಮಂತ್ ಕುಮಾರ್ ಸರು, ಚೇತನ್ ಸರು, ಆಮೇಲೆ ಸ್ಪೆಷಲ್ ಆಫೀಸರ್ ಆಗಿದ್ದಂಥ ಚೇತನ್ ಸರ್ ಅವರು ಮತ್ತು ರಿಜಿಸ್ಟ್ರಾರ್ ಶಿವಪ್ಪ ಸರ್ ಹಾಗೆ ಅವರ ಟೀಮು ಶಂಕುಸ್ಥಾಪನೆ ಮಾಡಿ 21 ಕಟ್ಟಡವನ್ನು ಕಟ್ತಾರೆ 4 ಎಕರೆ ಜಮೀನಿನಲ್ಲಿ. 4 ಎಕರೆ ಜಮೀನಿನಲ್ಲಿ ಆ ಲಾ ಕಾಲೇಜ್ ಎದುರುಗಡೆ ಇರತಕ್ಕಂಥ ಜಮೀನನ್ನು ಐಡೆಂಟಿಫೈ ಮಾಡಿ ಒಂದೇ ವರ್ಷದಲ್ಲಿ ಬೃಹತ್ ಕಟ್ಟಡವನ್ನು ಕಟ್ತಕ್ಕಂಥ ಮನಃಶಕ್ತಿಯನ್ನು ಹೊಂದಿದ್ದಂತಹ ಟೀಮ್ ಇತ್ತು ಅಲ್ಲಿ. ಈ ಇಂಜಿನಿಯರಿಂಗ್ ಕಾಲೇಜ್ ಓಪನ್ ಮಾಡಬೇಕು ಅಂತ ಹೇಳಿದಾಗ ಸಿಂಡಿಕೇಟ್ ಮೆಂಬರ್ಸ್ಗಳು ಕೂಡ ಹಾಗೆ ಅನೇಕ ಅಧಿಕಾರಿಗಳು ಕೂಡ ಫುಲ್ ಸಪೋರ್ಟ್ ಮಾಡಿದ್ರಿಂದ 1 ವರ್ಷದಲ್ಲಿ 10,801 square meter ಒಂದು ಏನು ಕಟ್ಟಡವನ್ನು ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಅದು 2021-22 ಸುಮಾರು ಪೂರ್ಣಗೊಂಡಿತ್ತು. 2021-22-23 ಸಂಪೂರ್ಣವಾಗಿ ಪೂರ್ಣಗೊಂಡಿದೆ. ಈಗ 3 ವರ್ಷ ನಾವು ಇಂಜಿನಿಯರಿಂಗ್ ಕಾಲೇಜ್ನೆಲ್ಲ ನಡೆಸ್ತಕ್ಕಂಥ ಶಕ್ತಿ ನಮ್ಮಲ್ಲಿದೆ. ಆಗಲೇ ಇದು 2-3 ವರ್ಷದಲ್ಲಿ ಕನಸುಗಳ ದಿಟ್ಟ ಹೆಜ್ಜೆ ಒಂದು ಸಾಕಾರಗೊಂಡಿದೆ ಅಂತ ಹೇಳ್ಬೋದು. ಇದು ಶುರು ಮಾಡಲಿಕ್ಕೆ ಅಡಚಣೆಗಳು ಅಂತ ಏನಿರಲಿಲ್ಲ, ಪರ್ಮಿಷನ್ಗಳಂತ ಇತ್ತು. ಒಂದು AICT ಪರ್ಮಿಷನ್ನು, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಪರ್ಮಿಷನ್ ಬೇಕಾಗಿತ್ತು ನಮಗೆ. ಅದು ಸಹಜವಾಗಿ ಬೇಡ, ಯೂನಿವರ್ಸಿಟಿಗೆ ಬೇಡ ಅದು, ಆದರೂ ನಮಗೆ ಬೇಕು. ಮುಂದೆ ಹೇಳ್ತೀನಿ ಯಾಕೆ ಬೇಕು ಅನ್ನೋದನ್ನು ಹೇಳ್ತೀನಿ, ಅಲ್ಲಿ ಪ್ರಶ್ನೆಗಳು ಬರುತ್ತೆ. ಮತ್ತು ಗೌರ್ಮೆಂಟಿಂದ ಸ್ಪಷ್ಟವಾದ ನಿರ್ದೇಶನ ಇತ್ತು, ನೀವು ಎನ್ ಇ ಪಿ ಅಂಡರ್ನಲ್ಲಿ ಸೆಪರೇಟ್ ಕಾಲೇಜ್ ಅಂತ ಮಾಡೋಕ್ಕಲ್ಲ, ಒಂದು ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಅಂತ ಮಾಡಿ, ಫ್ಯಾಕಲ್ಟಿ ಆಫ್ ಇಂಜಿನಿಯರಿಂಗ್ ಅಂತ ಮಾಡಿ ನೀವು ಅದರಲ್ಲಿ ನಿಮ್ಮ ಇಂಜಿನಿಯರಿಂಗ್ ಸ್ಟ್ರೀಮನ್ನು ತರ್ಬೋದು ಅಂತ ಸ್ಪಷ್ಟ ನಿರ್ದೇಶನ ಇದ್ದಿದ್ದರಿಂದ ಮಾನ್ಯ ಕುಲಪತಿಗಳಾದಂಥ, ಮಾಜಿ ಕುಲಪತಿಗಳಾದಂಥ ಹೇಮಂತ್ ಕುಮಾರ್ ಸರ್ ಕನಸು ತಕ್ಕ ಮಟ್ಟಿಗೆ ಸಾಕಾರಗೊಂಡಿದೆ ಅಂತ ಮಾತ್ರ ಹೇಳಲಿಕ್ಕೆ ಇಷ್ಟ.
ಓಕೆ ಸರ್, ಈಗ ನಿಮ್ಮದು ಸ್ಕೂಲ್ ಆಫ್ ಇಂಜಿನಿಯರಿಂಗ್ನಲ್ಲಿ ಯಾವ ಯಾವ ವಿಭಾಗಗಳಿದೆ, ಅದ್ರ ಬಗ್ಗೆ ನಮಗೆ ಒಂಚೂರು ಮಾಹಿತಿ ತಿಳಿಸ್ಕೊಡಿ.
ಖಂಡಿತವಾಗಿ ಮೇಡಮ್, ಇಲ್ಲಿ ಮತ್ತೆ AICTನ ಪ್ರಸ್ತಾಪ ಮಾಡಬೇಕು, 2-3 ಹೇಳಬೇಕಾಗ್ತದೆ. ನಾವು ಒಂದು ಇಂಜಿನಿಯರಿಂಗ್ ಕೋರ್ಸನ್ನು ಶುರು ಮಾಡಬೇಕು ಅಂತ, ಪ್ರಾರಂಭ ಮಾಡಬೇಕು ಅಂತ ಹೋದಾಗ AICT ಪರ್ಮಿಷನ್ ತಗೋಬೇಕಾ ಬೇಡುವ ಅಂತ ಒಂದು ಪ್ರಶ್ನೆ ಬರುತ್ತೆ. ನಾವೇ ಯೂನಿವರ್ಸಿಟಿ ಆಗಿ ಬೇರೆ ಬೇರೆ ವಿಭಾಗಗಳಿಗೆ ಪರ್ಮಿಷನ್ ಕೊಡಲು ಸಾಧ್ಯತೆಗಳು ಎಲ್ಲ ಶಕ್ತಿ ಇದ್ದಾಗ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ದ ಪರ್ಮಿಷನ್ ತಗೋಬೇಕು ಅಂತ ನಮ್ಮ ನಿರ್ಧಾರ ಆಗಿತ್ತು. ಕಾರಣ ಇಷ್ಟೇ, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ನು ಇಡೀ ಭಾರತದಲ್ಲಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜನ್ನು ನಿಯಂತ್ರಣ ಮಾಡತಕ್ಕಂಥ ಸಂಸ್ಥೆ, ಗುಣಮಟ್ಟವನ್ನು ನೋಡ್ತಕ್ಕಂಥ ಸಂಸ್ಥೆ. ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಪರ್ಮಿಷನ್ ಇದ್ದರೆ ಪ್ರಪಂಚದಾದ್ಯಂತ ವ್ಯಕ್ತಿಗಳು ಅದನ್ನು ಬೇಸ್ನಲ್ಲಿ ಓಡಾಡಬಹುದು, ಅದನ್ನು ಉಪಯೋಗಿಸ್ಕೋಬಹುದು ಅನ್ನೋ ದೃಷ್ಟಿಯಿಂದ ನಾವು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ಗೆ ನಾವು ಅಪ್ಲೈ ಮಾಡಿ ಅಲ್ಲಿಂದ ನಾವು ಪರ್ಮಿಷನ್ ತಗೊಳ್ಳೋ ಪ್ರಯತ್ನ ಮಾಡಿದ್ವಿ, ಸಕ್ಸಸ್ಫುಲ್ ಆಗಿ ಪರ್ಮಿಷನ್ ತಗೊಂಡಿದ್ದೀವಿ. ಅಲ್ಲಿ ಅಪ್ಲೈ ಮಾಡಿದಾಗ ನಾವು ಫಸ್ಟು ಬೇಸಿಕ್ ಕೋರ್ಸ್ಗಳನ್ನ ಕೆಲವೊಂದನ್ನು ಅಪ್ಲೈ ಮಾಡಿದ್ದೆ, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಈ ಥರ. ಅಲ್ಲಿ ನಮಗೆ ಸ್ಪಷ್ಟ ನಿರ್ದೇಶನ ಏನು ಬಂತು ಅಂತ ಹೇಳಿದ್ರೆ, ನೀವು ಹಳೆ ಕೋರ್ಸ್ಗಳನ್ನು ಮಾಡೋದಕ್ಕಿಂತ ಈಗ ವರ್ಲ್ಡ್ ವೈಡ್ ಅಕ್ಸೆಪ್ಟಬಲ್ ಕೋರ್ಸು, ಇಂಡಸ್ಟ್ರಿ ಓರಿಯೆಂಟೆಡ್ ಕೋರ್ಸು, ಹೊಸ ಕೋರ್ಸನ್ನು ನಾವೇನು ಡಿಸೈನ್ ಮಾಡಿದ್ದೀವಿ AICTನವರು ಅಂಥದನ್ನು ಮಾಡಿ ಅನ್ನೋ ನಿರ್ದೇಶನ ಬಂತು. ಅಂಥದ್ರಲ್ಲಿ ನಾವು ಆರಿಸ್ಕೊಂಡಂಥ ಕೋರ್ಸ್ಗಳು 5, ಅದು ಎಲ್ಲ ಲೇಟೆಸ್ಟ್ ಕೋರ್ಸ್ಗಳೇ, ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಕೋರ್ಸ್ಗಳೇ, ನಮ್ಮ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಕೋರ್ಸ್ಗಳು. ಯಾರೇ ವಿದ್ಯಾರ್ಥಿ, ಪ್ರತಿಭಾವಂತ ವಿದ್ಯಾರ್ಥಿ ಇರಲಿ, ಯಾರೇ ವಿದ್ಯಾರ್ಥಿಗಳು ಬಂದರೆ ಅದರಿಂದ ಸಾಕಷ್ಟು ಪ್ರಯೋಜನ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥ ಕೋರ್ಸ್ಗಳನ್ನು ನಾವು AICT ಜೊತೆ ಚರ್ಚಿಸಿ ಅದನ್ನು ನಾವು ತಗೊಂಡಿದ್ದೀವಿ. ಅದರಲ್ಲಿ 5 ವಿಭಾಗಗಳಿದೆ. 1 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಅಂತ, ಅದರಲ್ಲಿ 60 ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಅವರು ನಿಗದಿಪಡಿಸಿದ್ದಾರೆ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಅಂತ ಬರುತ್ತೆ. ಬಯೋಮೆಡಿಕಲ್ ಆ್ಯಂಡ್ ರೊಬಾಟಿಕ್ ಇಂಜಿನಿಯರಿಂಗ್ ಅಂತ ಬರುತ್ತೆ, ಸಿವಿಲ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಅಂತ ಬರುತ್ತೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಅಂತ ಬರುತ್ತೆ. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನು, ಇದು ಮೂರು ವಿಭಾಗಗಳು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ನಲ್ಲೇ ಬರುತ್ತವೆ. ಆದರೆ ಅವು ಒಂದು ಮಟ್ಟಿಗೆ ಹೆಚ್ಚಿನ ವಿಷಯಗಳನ್ನು ಚರ್ಚಿಸಿ ನಾವು ತಿಳ್ಕೊಳ್ತಕ್ಕಂಥ ಒಂದು ಕೋರ್ಸ್ ಆಗಿರ್ತದೆ. ಹಾಗಾಗಿ ನಮ್ಮ ಈ ಐದು ಕೋರ್ಸ್ಗಳು ಕೂಡ ಹೊಸ ಕೋರ್ಸ್ಗಳು, ಮತ್ತು ವಿದ್ಯಾರ್ಥಿಗಳನ್ನು ಸಹಜವಾಗಿ ಸ್ವಾಭಾವಿಕವಾಗಿ ಸಹಜವಾಗಿ ನ್ಯಾಷನಲ್ ಆಗಲಿ ಇಂಟರ್ನ್ಯಾಷನಲ್ ಆಗಲಿ ಅಥವಾ ಒಂದು ಸಮಾಜಕ್ಕೆ ಅನುಕೂಲವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಅಧ್ಯಯನ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಈ ಐದು ಕೋರ್ಸ್ಗಳು ನನ್ನ ದೃಷ್ಟಿಯಿಂದ ಬಹಳ ಮುಖ್ಯ ಕೋರ್ಸ್ಗಳು. ಅದನ್ನು ತಗೊಂಡು ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಇದ್ದೀವಿ.
ಆತ್ಮೀಯ ರೇಡಿಯೋ ಮಾನಸ ಕೇಳುಗರೆ, ಇಂದು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಅನಂತ ಪದ್ಮನಾಭ ಸರ್ ಅವರು ಇದ್ದಾರೆ. ಸರ್, ಈಗ ನಿಮ್ಮ ಎಂಜಿನಿಯರಿಂಗ್ ಸ್ಕೂಲ್ ಅಂದ್ರೆ ಯೂನಿವರ್ಸಿಟಿ ಸ್ಕೂಲ್ ಆಫ್ ಎಂಜಿನಿಯರಿಂಗ್ಗೆ ಅಡ್ಮಿಷನ್ಸ್ ಪ್ರೋಸೆಸ್ ಹೇಗಿರುತ್ತೆ, ಅದರ ಬಗ್ಗೆ ಒಂದು ಮಾಹಿತಿ ನಮ್ಮ ರೇಡಿಯೋ ಮಾನಸ ಕೇಳುಗರಿಗಾಗಿ.
ಮೇಡಮ್, ಅಡ್ಮಿಷನ್ ಪ್ರೋಸೆಸ್ ಇದರಲ್ಲಿ ನಾನು ಮೊದಲೇ ಹೇಳಿದಾಗ ACTನವರು 60 ಸೀಟ್ಗಳನ್ನು ನಿಗದಿ ಮಾಡಿದ್ದಾರೆ. ಆ 60 ಸೀಟ್ಗಳಲ್ಲಿ 50% ಆಫ್ ದಿ ಸೀಟ್ಸ್ ಸ್ಕೀಮ್ ಎ ಮತ್ತು ಸ್ಕೀಮ್ ಬಿ ಅಂತ ನಮ್ಮ ಯೂನಿವರ್ಸಿಟಿಲಿ ಇದೆ. ಸ್ಕೀಮ್ ಎ 50% ಗೌರ್ಮೆಂಟ್ನವರು CET ಮುಖಾಂತರ KEA ಮುಖಾಂತರ ಫಿಲಪ್ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಆಗ್ತದೆ. ಹಾಗಾಗಿ ಗೌರ್ಮೆಂಟು ನಾವು ಆ ಸೀಟನ್ನು ಅಲ್ಲಿ ಸರೆಂಡರ್ ಮಾಡಿರ್ತೇವೆ. ಅಲ್ಲಿ ರೋಸ್ಟರ್ ಪ್ರಕಾರ ಅವರು ಸ್ಕೀಮ್ ಎನಲ್ಲಿ ಮೆರಿಟ್ ಮೇಲೆ, CET ಮೆರಿಟ್ ಮೇಲೆ ಪ್ಲಸ್ ರೋಸ್ಟರ್ ಮೇಲೆ, ಅದು ಮೆರಿಟ್ ಮೇಲೆ ಅವರು ಸ್ಯಾಂಕ್ಷನ್ ಮಾಡ್ತಾರೆ. ಮಾಡಿದಾಗ ಫೀಸನ್ನು ಕೂಡ ಅವರು ಅದೇ ರೀತಿಯಲ್ಲಿ ಅವರೇ ನಿಗದಿ ಮಾಡಿರ್ತಾರೆ. ನಮ್ಮಲ್ಲಿ ಯಾವುದು ಫೀಸ್ಗಳನ್ನು ನಾವು ಎ ಸ್ಕೀಮ್ನಲ್ಲಿ ತಗೊಳ್ಳೋದಿಲ್ಲ, ಎಕ್ಸೆಪ್ಟ್ ಯೂನಿವರ್ಸಿಟಿ ಫೀಸು. ಅಲ್ಲಿ ಪ್ರವೇಶವನ್ನು ಪಡೆದಂಥ ವಿದ್ಯಾರ್ಥಿಗಳು 30 ಸೀಟು ಪ್ರತಿ ವಿಭಾಗದಲ್ಲಿ 30 ಸೀಟನ್ನು ಅವರು ಕಳಿಸ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ಇಲ್ಲಿ ಅಡ್ಮಿಷನ್ ಮಾಡಿಸ್ಕೊತೀವಿ. ಒಂದು ಸ್ಕೀಮ್ ಬಿ, ನಮ್ಮ ಯೂನಿವರ್ಸಿಟಿ ಸೆಲ್ಫ್ ಫೈನಾನ್ಸ್ ಆದ್ದರಿಂದ, ನಮ್ಮ ಕಾಲೇಜು ಸೆಲ್ಫ್ ಫೈನಾನ್ಸ್ ಆದ್ದರಿಂದ ನಮಗೆ ನಮ್ಮದೇ ಆದಂಥ ಒಂದು ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಗೌರ್ಮೆಂಟು ಕೂಡ, ACTನು ಕೂಡ ಮತ್ತು ಯೂನಿವರ್ಸಿಟಿನೂ ಕೂಡ. ಅದರಲ್ಲಿ ನಮ್ಮ ಸಿಂಡಿಕೇಟು ಒಂದು ಫೀಸನ್ನು ನಿಗದಿ ಮಾಡಿದೆ, 1,55,000. ಈ 1,55,000 ಬಹುಶಃ ಕಡಿಮೆ ಫೀಸು ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸಲ್ಲಿ 1,55,000 ಅಂತ ನನ್ನ ಭಾವನೆ. ಆ 1,55,000 ಫೀಸನ್ನು ಯೂನಿವರ್ಸಿಟಿ ಫೀಸು ಇನ್ಕ್ಲೂಡ್ ಮಾಡಿ ಕೊಡ್ತಕ್ಕಂಥದ್ದು. ಇಲ್ಲಿ ನಮ್ಮಲ್ಲಿ ನಾವು CET ಈಸ್ ಎ ಮಸ್ಟ್, ಕಾಮೆಡ್ಗೆ CET ಅಥವಾ ಕಾಮೆಡ್ಗೆ ಅಥವಾ JEE+ ಇದನ್ನು ಪಾಸ್ ಮಾಡಿದಂತಹ ವಿದ್ಯಾರ್ಥಿಗಳು ಮಾತ್ರ ನಾವು ಅಡ್ಮಿಷನ್ ತಗೊಳ್ಳಿಕ್ಕೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ 30% ಗೌರ್ಮೆಂಟ್ CET ಇಂದ ಬರ್ತಕ್ಕಂಥವ್ರು, ಇನ್ನು 30% ಅಲ್ಲ 50% ಇಲ್ಲೂ 50% ಕೂಡ ನಾವು 30 ಸೀಟು ನಮ್ಮ ಲಿಬಿ ಸ್ಕೀಮಲ್ಲಿ ನಾವು ಪ್ರವೇಶವನ್ನು ಮಾಡಿಕೊಂಡಿದ್ದೇವೆ.
ಓಕೆ ಸರ್. ಸರ್, ನೀವು ಹೇಳ್ತಾ ಇದ್ರಿ AICTEಯಿಂದ ಮಾನ್ಯತೆ ಪಡಿಬೇಕಾಗಿತ್ತು ನಮಗೆ ಅಂತ. ಈಗ ನೀವು ಆ ಮಾನ್ಯತೆ ಪಡೆದಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನೆಲ್ಲ ಸೌಲಭ್ಯಗಳಿದೆ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತೀರಾ?
ಖಂಡಿತ ಮೇಡಮ್, ಇದು ಬಹಳ ಮುಖ್ಯವಾದಂತಹ ವಿಚಾರ. AICTE ನಾವು ಅಪ್ಲೈ ಮಾಡಿದಾಗ ನಮಗೆ AICTEನವರು 14 ಜುಲೈ 2021 ಮೊದಲನೆಯ ಅಪ್ರೂವಲ್ ಕೊಡ್ತಾರೆ. ಆ ಅಪ್ರೂವಲ್ ಕೊಡೋಕ್ಕೂ ಮುಂಚೆ ನಾವೊಂದು 4-5 ಬಾರಿ ಅವರನ್ನ ಒಂದು ಇಂಟರ್ವ್ಯೂ, ನಮ್ಮನ್ನು ಅವ್ರು ಇಂಟರ್ವ್ಯೂ ಮಾಡಿ ನಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ನೋಡಿ ನಮ್ಮ ಒಂದು ಏನು ಪ್ರಿಪರೇಷನ್ ಫಾರ್ ಸ್ಟಾರ್ಟಿಂಗ್ ಇಂಜಿನಿಯರಿಂಗ್ ಕಾಲೇಜನ್ನು ಕೂಲಂಕುಷವಾಗಿ ನೋಡಿ, ಸ್ಟಾರ್ಟಿಂಗ್ ಫ್ರಮ್ ಗೇಟಿಂದ ಅಲ್ಲಿ ಸೆಕ್ಯೂರಿಟಿಯಿಂದ ಹಿಡಿದು ಸಂಪೂರ್ಣವಾಗಿ ನಮ್ಮನ್ನು ಅವರು ಅಧ್ಯಯನ ಮಾಡಿ ಆಮೇಲೆ ಪರ್ಮಿಷನ್ ಕೊಟ್ಟಂಥದ್ದು. ನಾನು ಮೊದಲೇ ಹೇಳಿದಾಗೆ ಕೋರ್ಸ್ಗಳನ್ನು ಯಾವುದು ತಗೋಬೇಕು ಅಂತಲೂ ಕೂಡ ಅವರು ನಾವು ಚರ್ಚಿಸಿ ಮಾಡತಕ್ಕಂಥದ್ದು. AICTE ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್, ಅದು ಮಾನ್ಯತೆ ಪಡೆದಂಥ ಕಾಲೇಜು ಇಡೀ ಪ್ರಪಂಚದಾದ್ಯಂತ ನಮಗೆ ಸಹಕಾರ ಆಗ್ತದೆ. ಕಾರಣ ಏನು ಅಂತಂದರೆ AICTEನಲ್ಲಿ ಇನ್ನೊಂದು ಭಾಗ ಇದೆ, NBA ಅಂತ, ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ಅಂತ. ಈ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ನಲ್ಲಿ ನಮ್ಮನ್ನು ಅವರು ರ್ಯಾಂಕಿಂಗ್ ಮಾಡ್ತಾರೆ, ಎಷ್ಟು ಯೋಗ್ಯರು ಅನ್ನೋ ಥರ. ಯಾವುದಕ್ಕೆ? ಇಂಟರ್ನ್ಯಾಷನಲ್ಲಿ ಹೌ ಫಾರ್ ವಿ ಆರ್ ಬೆಸ್ಟ್ ಸೂಟೆಡ್ ಫಾರ್ ರೆಪ್ರೆಸೆಂಟಿಂಗ್ ಅವರ್ ಸೆಲ್ಫ್ ಇಂಟರ್ನ್ಯಾಷನಲಿ. ಅಂದರೆ ಸುಮಾರು ವರ್ಷಗಳಿಂದ NBA ಪ್ರಕ್ರಿಯೆ ಎಲ್ಲ ಕಾಲೇಜ್ಗಳಲ್ಲೂ ನಡೀತಾ ಇದೆ. ವಾಷಿಂಗ್ಟನ್ ಅಕಾರ್ಡ್ ಅಂತ ಒಂದು ಪ್ರಪಂಚದಾದ್ಯಂತ ಆಗಿದೆ. ಅದರಲ್ಲಿ ಒಂದು 16 ದೇಶಗಳು ಒಟ್ಟಿಗೆ ಕೂತು ನಮ್ಮ ಇಂಜಿನಿಯರಿಂಗ್ ಸ್ಟ್ಯಾಂಡರ್ಡ್ ಯಾವ ಥರ ಇರಬೇಕು ಅನ್ನೋದನ್ನು ಅವರು ನಿರ್ಧಾರ ಮಾಡಿರ್ತಾರೆ. ಆ ನಿರ್ಧಾರದಿಂದ ನಾವು AICTEನಲ್ಲಿ NBA ತಗೊಳ್ಳೋದು ಅಥವಾ NAC ಅಂತ ಏನು ನಮ್ಮ ಯೂನಿವರ್ಸಿಟಿ ಆಗಲೇ ತಗೊಂಡಿದೆ, ಇಂಥವೆಲ್ಲ ನಮ್ಮ ವಿದ್ಯಾರ್ಥಿಗಳನ್ನು ಪ್ರಪಂಚದಾದ್ಯಂತ ಎಲ್ಲಿ ಬೇಕಾದರೂ ಗಣನೆಗೆ ತೆಗೆದುಕೊಂಡು ಮುಂದಿನ ಕೆಲಸಕ್ಕಾಗ್ಬೋದು, ಹೈಯರ್ ಎಜುಕೇಷನ್ಗಾಗ್ಬೋದು ಸುಲಭವಾಗಿ ಅವರಿಗೆ ಪ್ರವೇಶ ಸಿಗ್ತದೆ ಅನ್ನೋದು AICTEನ ಒಂದು ಮುದ್ರೆಯಿಂದ ಆಗ್ತಕ್ಕಂಥದ್ದು. AICTE ಅಪ್ರೂವಲ್ ಇದಕ್ಕೋಸ್ಕರ ನಮಗೆ ಬೇಕು. ನಾವೇ ಅಪ್ರೂವಲ್ ಕೊಡೋ ಒಂದು ಸ್ಥಿತಿಯಲ್ಲಿದ್ದರೂ ಕೂಡ ನಾವು AICTE ಯಾಕೆ ತೊಗೊಂಡು ಬಂದರೆ, ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ನಮ್ಮ ಇಂಜಿನಿಯರಿಂಗ್ ಕಾಲೇಜನ್ನು ಮೈಸೂರಿನಲ್ಲಿರ್ತಕ್ಕಂಥದ್ದು ಅಷ್ಟೇ ಕಾಲೇಜ್ಗಳಿಗೆ ಕಾಂಪಿಟೇಟರ್ ಅಲ್ಲ, ಕರ್ನಾಟಕದ ಕಾಲೇಜಿಗೆ ಅಷ್ಟೇ ಅಲ್ಲ, VTUಗೆ ಅಷ್ಟೇ ಅಲ್ಲ, ಇಡೀ ಭಾರತದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ನಮ್ಮ ಹುಡುಗರುಗಳು ಎಲ್ಲೋದ್ರೂ ಕೂಡ ಅವರು ಇಂಜಿನಿಯರಿಂಗಲ್ಲೇ ಬೆಳಿಬೇಕಾದ್ರಿಂದ, ಸೇವೆ ಸಲ್ಲಿಸಬೇಕಾದ್ರಿಂದ AICTE ಅನ್ನೋ ರಾಷ್ಟ್ರ ಮಾನ್ಯತೆ ಪಡೆದಿರೋದ್ರಿಂದ ಅದರ ಒಂದು ಲಾಂಛನ ಮುದ್ರೆ ನಮ್ಮ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ನಾವು ಅದನ್ನು ತಗೊಂಡಿದ್ದೀವಿ. ಲಾಸ್ಟ್ ಇಯರು ನಮಗೆ July 21st ಅಪ್ರೂವಲ್ ಆಯಿತು. ಆಗ ನಾವು ಎಕ್ಸ್ಟೆನ್ಷನ್ ಆಫ್ ಅಪ್ರೂವಲ್ ಮಾಡಿಸ್ಕೊಂಡಿದ್ದೀವಿ 12th July 2022. ಈಗ ಪ್ರತಿ ವರ್ಷ ಎಕ್ಸ್ಟೆನ್ಷನ್ ಮಾಡಿಸ್ತಾ ಇರ್ತೀವಿ. ಅವರು ಕೊಡ್ತಕ್ಕಂಥ ಸ್ಟ್ಯಾಂಡರ್ಡ್ಗಳನ್ನ ನಾವು ಮೇಂಟೈನ್ ಮಾಡಿದಾಗ ನಾವು ಇಂಟರ್ನ್ಯಾಷನಲ್ಲಿ ಗುರುತಿಸ್ಕೊಳ್ಳೋಕ್ಕೆ ಶಕ್ತಿಶಾಲಿಯಾಗಿರ್ತದೆ.
ಸರ್, ಈಗ ಯೂನಿವರ್ಸಿಟಿ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಲ್ಯಾಬ್ರೇಟರಿ ಅಂಡ್ ಇನ್ಕ್ಯುಬೇಷನ್ ಸೆಂಟರ್ ಲಭ್ಯ ಇದೆ ಅನ್ನೋ ಮಾಹಿತಿ ನಮಗೆ ಬಂದಿದೆ. ಅದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಏನೆಲ್ಲ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್.
ಮೇಡಮ್, ನಾನು ಆಗಲೇ ಹೇಳಿದಾಗೆ ನಮ್ಮ ಕಾಲೇಜ್ ಶುರು ಆಗಿದ್ದು 21-22, ಅಂದರೆ ಮೊದಲನೇ ವರ್ಷ ಸಕ್ಸಸ್ಫುಲ್ ಆಗಿ ಸಮರ್ಪಕವಾಗಿ ಮುಗಿಸಿದ್ದೇವೆ. ಸಮರ್ಪಕವಾಗಿ ಯಾಕೆ ಅಂದರೆ ಮುಂದೆ ಹೇಳ್ತೇನೆ. ವಿ ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅವರ್ ಜರ್ನಿ ಆಫ್ ಫಸ್ಟ್ ಇಯರ್ ಅಂಡ್ ವಿ ಆರ್ ನೌ ಇನ್ ಸೆಕೆಂಡ್ ಇಯರ್. ಎರಡನೇ ವರ್ಷ, ಮೊದಲನೇ ವರ್ಷದಲ್ಲಿ ಕಾಮನ್ ಆಗಿ ಎಲ್ರಿಗೂ ಒಂದೇ ಒಂದು ಸಿಲೆಬಸ್ಸು, ಕಾಮನ್ ಸಿಲೆಬಸ್ ಅಂತ ಇರುತ್ತೆ. ಹಾಗಾಗಿ ಕಾಮನ್ ಲ್ಯಾಬ್ರೇಟರಿಗಳನ್ನ ನಾವು ಮಾಡಿದ್ದೇವೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ದೆನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಲ್ಯಾಬ್ರೇಟರಿ, ಕಾಮನ್ ಟು ಆಲ್ ಸ್ಟೂಡೆಂಟ್ಸ್ ಸೊ ದ್ಯಾಟ್ ದಿ ಸ್ಟೂಡೆಂಟ್ಸ್ ಕ್ಯಾನ್ ಲರ್ನ್ ಆಲ್ ಬೇಸಿಕ್ ಸಬ್ಜೆಕ್ಟ್ಸ್ ಇನ್ ಫಸ್ಟ್ ಇಯರ್. ಇಂಟ್ರೆಸ್ಟಿಂಗ್ಲಿ, ನಾವು VTUನ ಕಂಪೇರ್ ಮಾಡಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಕೋರ್ಸ್ಗಳಿಗೆ ಬೇಕಾದಂಥ ಲ್ಯಾಬ್ರೇಟರಿ ಮಾತ್ರ ನಾವು ಇಟ್ಕೊತಾ ಇದ್ದೀವಿ. VTUನಲ್ಲಿ ಮೆಕ್ಯಾನಿಕಲ್ಲು ಹಾಗೆ ಬೇರೆ ಬೇರೆ ಬ್ರ್ಯಾಂಚ್ಗಳಿರೋದ್ರಿಂದ ಅವರು ಕೆಲವೊಂದು ಲ್ಯಾಬ್ಗಳನ್ನ ವರ್ಕ್ಶಾಪ್ ಅಂತಿರ್ಬೋದು ಇದಿರ್ಬೋದು, ನಮಗೆ ಅವಶ್ಯಕತೆ ಏನಿದೆ ಅಷ್ಟನ್ನು ಮಾತ್ರ ನಾವು ಉಳಿಸ್ಕೊಂಡು ಬಾಕಿದನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ಬೇಡ ಅಂತ ಹೇಳೋದು ಇದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕೋರ್ಸ್ ಅಂತ ಆದಾಗ ಅವರು ಏನನ್ನ ಮಕ್ಕಳು ಕಲಿಬೇಕು ಅಷ್ಟನ್ನು ಕಲಿಬೇಕು, ಆಮೇಲೆ ಮತ್ತದನ್ನ ಕಲಿಯೋಕ್ಕೆ ಅವಕಾಶ ಇರುತ್ತೆ. ಮುಂದೆ ಹೇಳ್ತೀನಿ ಅದನ್ನ. ಹಾಗಾಗಿ 4 ಲ್ಯಾಬ್ಗಳು ಸಂಪೂರ್ಣವಾಗಿ ಸುಸಜ್ಜಿತವಾಗಿ AICTE ಪ್ರಕಾರ ಲ್ಯಾಬ್ರೇಟರಿ ಎಕ್ವಿಪ್ಮೆಂಟ್ ಆಗ್ಬೋದು, ಲ್ಯಾಬ್ರೇಟರಿ ಡೈಮೆನ್ಷನ್ ಆಗ್ಬೋದು, ಎಲ್ಲ ಇದೆ. ನಮ್ಮಲ್ಲಿ ಒಂದು 100 ಕಂಪ್ಯೂಟರ್ನ ನಾವು ಪರ್ಚೇಸ್ ಮಾಡಿದ್ದೀವಿ, ಎಲ್ಲ ಹೈ ಎಂಡ್ ಕಂಪ್ಯೂಟರ್ಸು, ಎಲ್ಲ ಥರ ಅನುಕೂಲ ಆಗ್ತಕ್ಕಂಥ ವಿಚಾರ ಅದರಲ್ಲಿದೆ. ಮತ್ತು ನಾವು 3rd ಇಯರ್ನಲ್ಲಿ ಡಿಸಿಪ್ಲಿನ್ ವೈಸ್, ಬ್ರ್ಯಾಂಚ್ ವೈಸ್ ಲ್ಯಾಬ್ಗಳನ್ನು ಮಾಡ್ತಾ ಇದ್ದೀವಿ. ಒಂದೊಂದು ಸ್ಟ್ರೀಮ್ಗೂ ಕೂಡ 4 ಲ್ಯಾಬು ಪ್ರತಿ ವರ್ಷ ಬರುತ್ತೆ. ಇದು ಈಗಾಗಲೇ 3rd and 4th semester ಬೇಕಾದಂಥ ಲ್ಯಾಬನ್ನು ನಾವು ಮಾಡ್ಕೊಂಡಿದ್ದೇವೆ. ಬಯೋಮೆಡಿಕಲ್ ಆ್ಯಂಡ್ ರೊಬಾಟಿಕ್ಗೆ ಅದರದೇ ಸ್ಪೆಷಲೈಸ್ಡ್ ಲ್ಯಾಬು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ಗೆ ಅದರದೇ ಸ್ಪೆಷಲೈಸ್ಡ್ ಲ್ಯಾಬು, ಈ ರೀತಿ ನಾವು ಪ್ರತಿಯೊಂದು ವಿಭಾಗಕ್ಕೆ ಪ್ರತಿ ವರ್ಷ 4 ಲ್ಯಾಬ್ ಬರುತ್ತೆ. ಅದನ್ನು ಈಗ ರೆಡಿ ಮಾಡಿಕೊಂಡಿದ್ವಿ. ಎರಡನೇ ಪ್ರಶ್ನೆ ಇನ್ಕ್ಯುಬೇಷನ್ ಸೆಂಟರ್. ಇನ್ಕ್ಯುಬೇಷನ್ ಸೆಂಟರ್ ಅನ್ನೋ ಪದ ಬಹಳ ಶಕ್ತಿಶಾಲಿಯಾದ ಪದ. ಇದನ್ನು ನಾವು ಈಗ ಮಾಡಲಿಕ್ಕೆ ಆಗೋದಿಲ್ಲ, ಮಾಡಲೂಬಾರದು. ಇನ್ಕ್ಯುಬೇಷನ್ ಸೆಂಟರ್ಗಳು ಏನಿದ್ರು ಕೂಡ ಒಂದು ಕೋರ್ಸ್ ಮುಗಿದ ಮೇಲೆ ಬರ್ತಕ್ಕಂಥದ್ದು. ಇನ್ಕ್ಯುಬೇಷನ್ ಸೆಂಟರು ಅದು ರಿಸರ್ಚ್ ಥರ ಒಂದು ಸ್ಟಾರ್ಟಪ್ಗೆ ಅನುಕೂಲ ಆಗುವಂಥದ್ದು. ಇನ್ಕ್ಯುಬೇಷನ್ನಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಪ್ಲಸ್ ಸ್ಟಾರ್ಟಪ್ಸ್ಗಳು. ಇದಕ್ಕೆ ಸಪ್ರೇಟಾಗಿ ನಾವು ಒಂದು MOUನ ಮಾಡ್ಕೋಬೇಕಾಗ್ತದೆ. ಮತ್ತು ಯೂನಿವರ್ಸಿಟಿಲಿ ಇರ್ತಕ್ಕಂಥ ಎಲ್ಲ ಫೆಸಿಲಿಟೀಸ್ಗಳನ್ನ ಉಪಯೋಗಿಸಿ ಆಂಟ್ರಪ್ರಿನರ್ಶಿಪ್ ಬಗ್ಗೆ ನಾವು ಹೆಜ್ಜೆ ಇಟ್ಟಾಗ ಇನ್ಕ್ಯುಬೇಷನ್ ಸೆಂಟರ್ನ ಫಸ್ಟ್ ಶುರು ಮಾಡ್ತೀವಿ. ಅದಕ್ಕೆ ಪ್ರಯತ್ನವಂತೂ ಮಾಡಿದ್ದೀವಿ, ಜಾಗ ಐಡೆಂಟಿಫೈ ಮಾಡಿದ್ದೀವಿ, ಈಗ ಒಂದು ಪ್ಲಾನ್ ಇಟ್ಕೊಂಡಿದ್ದೀವಿ. ಇನ್ನು 2 ವರ್ಷದಲ್ಲಿ ಅದನ್ನು ಖಂಡಿತವಾಗಿ ಮಾಡ್ತೀವಿ.
ಜೀವನದ ನದಿಯಿಂದ ಜೀವನದ ಧ್ವನಿ ರೇಡಿಯೋ ಮಾನಸ 89.6 FM.
ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ, ಇದು ರೇಡಿಯೋ ಮಾನಸ 89.6 FM. ಇದು ಕನಸುಗಳ ದಿಟ್ಟ ಹೆಜ್ಜೆ, ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ. ಪ್ರಸ್ತುತ ರೇಡಿಯೋ ಮಾನಸ 89.6 FM 2 ಗಂಟೆಗಳ ಸರದಿಯಂತೆ ದಿನದಲ್ಲಿ 6 ಗಂಟೆಗಳ ಕಾಲ ಪ್ರಸಾರಗೊಳ್ಳಲಿದೆ. ಬೆಳಿಗ್ಗೆ 7-9 ಗಂಟೆವರೆಗೆ, ಮಧ್ಯಾಹ್ನ 12-2 ಗಂಟೆವರೆಗೆ ಮತ್ತು ಸಂಜೆ 4-6 ಗಂಟೆವರೆಗೆ. ಈ ಸಮಯಗಳಲ್ಲಿ ಶೈಕ್ಷಣಿಕ ಪಠ್ಯಗಳನ್ನು ಒಳಗೊಂಡಂತೆ ಇತರ ವಿಷಯಗಳನ್ನು ಒಳಗೊಂಡ ವಿನೂತನ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿದೆ. ಸದಾ ಕೇಳ್ತಾ ಇರಿ ರೇಡಿಯೋ ಮಾನಸ 89.6 FM. ಇದು ಕನಸುಗಳ ದಿಟ್ಟ ಹೆಜ್ಜೆ.
ಆತ್ಮೀಯ ರೇಡಿಯೋ ಮಾನಸ ಕೇಳುಗರೆ, ಇಂದು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಅನಂತ ಪದ್ಮನಾಭ ಸರ್ ಅವರು ಇದ್ದಾರೆ. ಬಹಳ ಸಂತೋಷ ಆಯಿತು ಸರ್. ಸರ್, ಹಾಗೆ ನಿಮ್ಮಲ್ಲಿರೋ ವಿದ್ಯಾರ್ಥಿಗಳಿಗೆ ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಈ ತರ ಬೇರೆ ವಿಷಯದಲ್ಲೂ ಆಸಕ್ತಿ ಇರುತ್ತೆ, ಅದ್ರ ಬಗ್ಗೆ ಪಾಲ್ಗೊಳ್ಳೋದು ಹೇಗೆ ಅನ್ನೋದನ್ನ ನೀವು ಒಂದು ತಿಳಿಸ್ಕೊಡ್ಬೋದಾ ಸರ್?
ಬಹಳಷ್ಟು ಮನಸ್ಸಿಗೆ ಹತ್ತಿರವಾಗಿರತಕ್ಕಂತ ವಿಚಾರಗಳನ್ನ ಕೇಳ್ತಾ ಇದ್ರಿ, ಧನ್ಯವಾದಗಳು. ಕಾರಣ ಇಷ್ಟೇ, ನಾನು ಪಿ ಯು ಸಿ ಓದ್ತಿದ್ದಾಗಲೇ ಕೂಡ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕ್ರಿಕೆಟ್ ಪ್ಲೇಯರ್ ಆಗಿ ಆಡಿದ್ದೇನೆ. ಸ್ಪೋರ್ಟ್ಸ್ ಬಗ್ಗೆ ಬಹಳ ಆಸಕ್ತಿ ಇದ್ದಿದ್ದು. ಆ ಪಿ ಯು ಸಿನಲ್ಲಿದ್ದಾಗಲೇ ಎನ್ ಸಿ ಸಿಲೂ ಭಾಗವಹಿಸಿದ್ದೇನೆ. ನಾನು ಇಲ್ಲಿ ಬಂದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದು, ನಮ್ಮ ಇಂಜಿನಿಯರಿಂಗ್ ಕೋರ್ಸ್ಗಳ ಜೊತೆಯಲ್ಲಿ ನಾವೇನು ಕ್ರೀಡೆಯನ್ನು ಏನು ಮಾಡಬಹುದು, ಯೂನಿವರ್ಸಿಟಿಲಿ ಇರ್ತಕ್ಕಂಥ ಫೆಸಿಲಿಟೀಸ್ಗಳನ್ನ ಹೇಗೆ ಉಪಯೋಗಿಸ್ಬೋದು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಅದಕ್ಕೆ ತಕ್ಕನಾಗಿ ನಾನಾಗಲೇ ಹೇಳಿದೆ, ನಮ್ಮ ಕನಸುಗಳ ರಾಜ ಅಂತಲೇ ಹೇಳ್ಬೋದು, ದೊಡ್ಡವರು ಕನಸುಗಳ ಕಂಡವರು, ಅವರ ಒಂದು ಸಪೋರ್ಟಿಂದ ಫಸ್ಟ್ ಟೈಮ್ ಇನ್ ಗಂಗೋತ್ರಿ ಒಂದು ಎನ್ ಸಿ ಸಿನ ನಾವು ಶುರು ಮಾಡಿದ್ವು. ಫಸ್ಟ್ ಟೈಮ್ ಗಂಗೋತ್ರಿನಲ್ಲಿ ಎಲ್ಲೂ ಇಲ್ಲ ಎನ್ ಸಿ ಸಿ ಬ್ರ್ಯಾಂಚು, ನಮ್ಮಲ್ಲಿ ಶುರು ಮಾಡಿದ್ದೇವೆ. ಅದಕ್ಕೆ ಪರ್ಮಿಷನ್ನು ಡೆಲ್ಲಿಯಿಂದ ಬಂದಿದೆ. ಫಸ್ಟ್ ಇಯರ್ನಲ್ಲೇ ಮೈಸೂರಿನಲ್ಲಿ ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ ಎನ್ ಸಿ ಸಿ ಬ್ರ್ಯಾಂಚ್ ಅಫಿಷಿಯಲ್ ಆಗಿಲ್ಲ, ಅವರೆಲ್ಲೆಲ್ಲೂ ಅಫಿಲಿಯೇಟ್ ಆಗ್ತಾರೆ. ನಮಗೆ ಎನ್ ಸಿ ಸಿ ಬ್ರ್ಯಾಂಚ್ ಒಂದು ಅಪ್ರೂವ್ ಆಗಿದೆ, ನಾವೊಂದು ಶುರು ಮಾಡಿದ್ದೇವೆ. ಒಟ್ಟು 18 ಜನ ವಿದ್ಯಾರ್ಥಿಗಳು ಎನ್ ಸಿ ಸಿನಲ್ಲಿ ಆಗಲೇ ರಿಜಿಸ್ಟರ್ ಮಾಡಿಸಿದ್ದಾರೆ. ಅವರು ವಿವಿಧ ಪೆರೇಡ್ಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅದೊಂದು ಹೆಮ್ಮೆ ವಿಚಾರ. 4 ವರ್ಷಕ್ಕೆ ಒಂದು 53-54 ಜನ ವಿದ್ಯಾರ್ಥಿಗಳನ್ನ ಎನ್ ಸಿ ಸಿಯಲ್ಲಿ ಬರ್ತಕ್ಕಂಥ ವಿಭಾಗ ಇದೆ. ಮತ್ತು ಎನ್ ಎಸ್ ಎಸ್ ಶುರು ಮಾಡಬೇಕು ಅಂತಿದ್ದೀವಿ, ಸದ್ಯದಲ್ಲೇ ಎನ್ ಎಸ್ ಎಸ್ ಶುರು ಆಗ್ತದೆ. ಮತ್ತು ಕ್ರೀಡೆಗೆ ಬಂದಾಗ ನಮ್ಮಲ್ಲಿ ಬಹುಶಃ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಫಸ್ಟ್ ಇಯರ್ನಲ್ಲೇ ನಾವು ನಮ್ಮ ಕಾಲೇಜನ್ನು ರೆಪ್ರೆಸೆಂಟ್ ಮಾಡಿ ಫುಟ್ಬಾಲ್ ಒಂದು ಟೀಮು ಯುವರಾಜ ಕಾಲೇಜ್ ಮೇಲೆ ಇಂಟರ್ ಕಾಲೇಜ್ ಮ್ಯಾಚ್ ಆಡಿದ್ದಾರೆ. ಬಹುಶಃ ಅವರು ಬಹಳ ಸ್ಟ್ರಾಂಗ್ ಇದ್ರು ಅನ್ಸುತ್ತೆ, 1-0 ಗೋಲಿಂದ ಸೋತರು. ಸೋತಿರೋ ಪ್ರಶ್ನೆ ನನಗೆ ಅದೇನು ಬೇಸರ ಆಗಲ್ಲ. ಬಟ್ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಫಸ್ಟ್ ಒಂದು ಟೀಮ್ ಮಾಡಿ ಭಾಗವಹಿಸಿದ್ದಾರೆ. ವಾಲಿಬಾಲ್ ಟೀಮ್ ಇದೆ, ಕ್ರಿಕೆಟ್ ಟೀಮ್ ಇದೆ, ಚೆಸ್ ಟೀಮ್ ಇದೆ, ಥ್ರೋಬಾಲ್ ಟೀಮ್ ಇದೆ, ಮೆನ್ ವುಮನ್ ಎಲ್ಲ ಟೀಮ್ಗಳು ಮಾಡ್ಕೊಂಡಿದ್ದಾರೆ. ಆಗಲೇ ನಮ್ಮಲ್ಲಿ ಸ್ಪೋರ್ಟ್ಸ್ಗೆ ಬರ್ತಿದ್ದಂಗೆ ಆದ್ಯತೆ. ಒಂದು 100-150 ಮಕ್ಕಳು ಆಗಲೇ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ತೋರಿಸಿ ಎಲ್ಲದರಲ್ಲೂ ಭಾಗವಹಿಸ್ತಾ ಇದ್ದಾರೆ. ನಮಗೆ ಯೂನಿವರ್ಸಿಟಿ ಒಂದು ಸ್ಪೋರ್ಟ್ಸ್ ಸೆಕ್ರೆಟರಿಯನ್ನು ಕೊಟ್ಟಿದ್ದಾರೆ, ಹಾಗಾಗಿ ನಾವು ಮುಂದುವರಿತಾ ಇದ್ದೇವೆ. ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳನ್ನು ಕೂಡ ನಾ ಉದ್ದೇಶ ಇಷ್ಟೇ, ನಮ್ಮ ಮಕ್ಕಳಿಗೆ ಯಾವುದು ಮಿಸ್ ಆಗಬಾರ್ದು ಅಂತ. ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 30 ವರ್ಷ ಕೆಲಸ ಮಾಡೋ ಒಂದು ಅನುಭವ ಇರೋದ್ರಿಂದ ನಾವು ಏನೇನು ಮಾಡಬೇಕು, ಯಾವ್ಯಾವ ಟೈಮ್ ಮಾಡಬೇಕು ಅನ್ನೋದನ್ನು ಯಾವುದು ಮಿಸ್ ಮಾಡಿಲ್ಲ. ಅದರಲ್ಲಿ ಒಂದು ಕಲ್ಚರಲ್ ಡೇ ಅಂತ ಸಾಮಾನ್ಯವಾಗಿ ಮಾಡ್ತೇವೆ. ಆ ಕಲ್ಚರಲ್ ಡೇನೂ ಕೂಡ ನಾವು ಮಾಡಿದ್ದೇವೆ ಲಾಸ್ಟ್ ಇಯರು. ಎಮ್ಯೂಸ್ ಅಂತ ಅದಕ್ಕೆ ಹೆಸರು ಕೊಟ್ಟು, ಮ್ಯೂಸ್ ಅಂತಂದರೆ ಮೈಸೂರು ಯೂನಿವರ್ಸಿಟಿ ಸ್ಕೂಲ್ ಆಫ್ ಇಂಜಿನಿಯರಿಂಗ್, ಎಮ್ಯೂಸ್ ಅಂತಂದರೆ ಅದ್ಭುತ. ಈ ಒಂದು ಕಾರ್ಯಕ್ರಮಗಳ 2 ದಿನಗಳ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾರ್ಥಿಗಳು, ನಾವು ಫಸ್ಟ್ ಇಯರ್ನಲ್ಲಿದ್ದಾಗಲೇ 157 ಜನ ವಿದ್ಯಾರ್ಥಿಗಳ ಜೊತೆಯಲ್ಲೇ ಆ ಕಾರ್ಯಕ್ರಮ ಮಾಡಿ, ಮೈಸೂರಿನಲ್ಲಿ ಇನ್ ಆ್ಯಂಡ್ ಅರೌಂಡ್ ಮೈಸೂರು ಡಿಸ್ಟಿಕ್ಟಲ್ಲಿ ಒಂದು 50-60 ಕಾಲೇಜ್ಗಳನ್ನ ಇನ್ವೈಟ್ ಮಾಡಿ ಒಂದು 80-100 ಜನ ವಿದ್ಯಾರ್ಥಿಗಳು ಭಾಗವಹಿಸಿ 2 ದಿವಸ ಕಾರ್ಯಕ್ರಮ ಮಾಡಿ ನಾವು ಅದರಲ್ಲಿ ಸಕ್ಸಸ್ಫುಲ್ ಆಗಿ ನಾವು ಕಾರ್ಯಕ್ರಮವನ್ನು ಮಾಡಿದಂತಹ ಒಂದು ಸಂತೋಷ ಇದೆ. ಅದು ಮುಂದುವರಿತಾ ಇರುತ್ತೆ. ಹಾಗಾಗಿ ಸ್ಪೋರ್ಟ್ಸು ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಸ್ಟೂಡೆಂಟ್ಸ್ಗಳು ಬಹಳ ಇಷ್ಟಪಟ್ಟು ಭಾಗವಹಿಸ್ತಾ ಇದ್ದಾರೆ.
ಬಹಳ ಸಂತೋಷ ಆಯಿತು ಸರ್ ಈ ವಿಷಯ ಕೇಳಿ. ಸರ್, ಹಾಗೆ ಈಗ ನಿಮ್ಮ ಸ್ಕೂಲ್ ಆಫ್ ಇಂಜಿನಿಯರಿಂಗ್ಗೆ ಸೇರ್ಕೋಬೇಕು ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಯಿಂದ ಬರೋದುಂಟು. ಅಂದರೆ ಈಗ ಬೇರೆ ಊರಿಂದ ಆಗಿರ್ಬೋದು, ಬೇರೆ ಜಿಲ್ಲೆ, ಆ ಥರ ಅವರಿಗೆಲ್ಲ ಹಾಸ್ಟೆಲ್ ಫೆಸಿಲಿಟೀಸ್ ಏನಾದರೂ ಇದೆಯಾ ನಿಮ್ಮಲ್ಲಿ?
ಖಂಡಿತವಾಗಿದೆ ಮೇಡಮ್. ಇದು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ನಮಗೆ ಹಾಸ್ಟೆಲ್ ಬೇಕು ಅಂತ ಒಂದು ರಿಕ್ವೆಸ್ಟೇಷನ್ ಬಂತು. ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕು ಅಂತ, ಇನ್ನು ನಮ್ಮದು ಹಾಸ್ಟೆಲ್ದು ಎರಡು ಕಟ್ಟಡ ಆಗಿದೆ ಮೇಡಮ್, ಇದು ಅಲ್ಲಿ ನಾವಿನ್ನೂ ಗೃಹ ಪ್ರವೇಶ ಅಂತ ಆಗಿಲ್ಲ, ನಾವು ಅಲ್ಲಿ ಹೋಗಿಲ್ಲ. ಅಲ್ಲಿ 60 ಜನಕ್ಕೆ ಅಕಾಮಡೇಷನ್ ಮಾಡ್ತಕ್ಕಂಥದ್ದು, ಒಂದು ಬಾಯ್ಸ್ ಹಾಸ್ಟೆಲ್ 60, ಗರ್ಲ್ಸ್ ಹಾಸ್ಟೆಲ್ 60. ನಮ್ಮ ಕಾಲೇಜ್ ಅಕ್ಕಪಕ್ಕದಲ್ಲೇ ಹಾಸ್ಟೆಲ್ಗಳಿದೆ, ಸದ್ಯದಲ್ಲೇ ಅದಕ್ಕೆ ನಮಗೆ ಅವಕಾಶವನ್ನು ಕೊಡ್ತಾರೆ. ಆದರೆ ನಮಗೆ ಇದು ವಿಶ್ವಮಾನವ ಹಾಸ್ಟೆಲ್ ಇದೆಯಲ್ಲ, ಅಲ್ಲಿ ಅಕಾಮಡೇಷನ್ ಲಾಸ್ಟ್ ಇಯರ್ ಕೊಟ್ಟಿದ್ರು. ಒಂದು 40-45 ಜನ ಹೆಣ್ಮಕ್ಳು ಗಂಡ್ಮಕ್ಳಿಗೆಲ್ಲ ಲಾಸ್ಟ್ ಇಯರ್ ಅಡ್ಮಿಷನ್ ಆದಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ನಾವು ಅಕಾಮಡೇಷನ್ ಕೊಟ್ಟಿದ್ದೀವಾಗಲೇ. ಊಟದ ವ್ಯವಸ್ಥೆನೂ ಇದೆ, ಎಲ್ಲ ವ್ಯವಸ್ಥೆನೂ, ಸೆಕ್ಯೂರಿಟಿ ವ್ಯವಸ್ಥೆ. ಇಂಟರ್ನ್ಯಾಷನಲ್ ಹಾಸ್ಟ್ಲೇ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗಿತ್ತು. ಕೆಲವೊಂದು ಸಂದರ್ಭಗಳಲ್ಲಿ ಹಾಸ್ಟೆಲ್ ನೋಡಿ ಜನಗಳು ಬಂದಿದ್ರು. ಮತ್ತೆ ಈಗ ಒಂದು ಹೆಚ್ಚು ಕಮ್ಮಿ ಒಂದು 110-115 ಜನ, ಆದ್ರಿಂದ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಸೇರಿಸಿ ನಾವು ನಮ್ಮ ಹಾಸ್ಟೆಲ್ಗಳು, ವರ್ಕಿಂಗ್ ವುಮನ್ ಹಾಸ್ಟೆಲು ಅಲ್ಲಿ ಇಲ್ಲಿ ಟೆಂಪ್ರರಿಯಾಗಿ ಅರೇಂಜ್ ಮಾಡಿದ್ದೇವೆ. ಸ್ವಲ್ಪ ದಿವಸಗಳಲ್ಲಿ ನಮ್ಮದೇ ಹಾಸ್ಟೆಲನ್ನು ನಮಗೆ ವಹಿಸಿದಾಗ ಬಹಳ ಏನು ಶ್ರದ್ಧೆಯಿಂದ ಇಷ್ಟಪಟ್ಟು ನಮ್ಮ ಮಕ್ಕಳನ್ನು ಅಲ್ಲಿಗೆ ಅಕಾಮಡೇಟ್ ಮಾಡ್ತೀವಿ. ನಮಗೆ ಆ ರೀತಿ ಸಮಸ್ಯೆಗಳು ಏನೂ ಇಲ್ಲ, ಎಲ್ಲ ಪೂರ್ವ ನಿಯೋಜಿತವಾಗಿ ನಡೀತಾ ಇದೆ. ಧನ್ಯವಾದಗಳನ್ನು ಕನ್ಸರ್ನ್ಡ್ ಅವರಿಗೆ ಹೇಳಬೇಕಾಗ್ತದೆ ನಾನು ಈ ಸಂದರ್ಭದಲ್ಲಿ.
ಸರ್, ಹಾಗೆ ನಿಮ್ಮ ಈ ಯೂನಿವರ್ಸಿಟಿ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಬೇರೆ ಏನು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇದೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸಿ.
ಬಹಳ ಸಂತೋಷವಾದ ವಿಚಾರ ಮೇಡಮ್ ಇದು. ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು, ಫಸ್ಟ್ ಇಯರ್ಗೆ ಇಂಜಿನಿಯರಿಂಗ್ ಕಾಲೇಜ್ ಓಪನ್ ಮಾಡ್ತೀವಿ ಅಂತ ಅಂದರೆ ಒಂದು 4 ಕ್ಲಾಸ್ ರೂಮು, 4 ಕ್ಲಾಸ್ಗಳಿಗೆ 4 ಲ್ಯಾಬು, ಒಂದು ಆಫೀಸು. ನೆಕ್ಸ್ಟ್ ಇಯರ್ಗೆ ಕನ್ಸ್ಟ್ರಕ್ಷನ್ ಅಂತ ಮಾಡ್ತಾರೆ, ಸೆಕೆಂಡ್ ಇಯರ್ಗೆ ಬೇಕಾದಂಥದ್ದು, ಥರ್ಡ್ ಇಯರ್ಗೆ ಬೇಕಾದಂಥದ್ದು, ಫೋರ್ತ್ ಇಯರ್ ಬೇಕಾದಂಥ. ನಾನಿಲ್ಲಿ ಡೈರೆಕ್ಟರಾಗಿ ಅಧಿಕಾರ ಸ್ವೀಕಾರ ಮಾಡಕ್ಕ ಸಂದರ್ಭದಲ್ಲೇ ನನಗೆ ಕಂಡಂತಹ ಅದ್ಭುತ, 4 ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಅದು ಚಿಕ್ಕಪುಟ್ಟದಲ್ಲ, ಬಹಳ ವಿಶಾಲವಾಗಿರ್ತಕ್ಕಂಥದ್ದು. ಈ ಒಂದು ಏನು ಆಸೆಗಳು ಎಲ್ಲವನ್ನು ಅಕಾಮಡೇಟ್ ಮಾಡ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್, ಅದನ್ನು ಹೆಚ್ಚು ಕಮ್ಮಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆನಲ್ಲಿ ಇತ್ತು. ಅದು ಬ್ಯೂಟಿಫುಲ್ ಇನ್ಫ್ರಾಸ್ಟ್ರಕ್ಚರು ಆಗಿದೆ. ಇನ್ನು ಒಂದು 3 ಇನ್ನೊಂದು ವರ್ಷಕ್ಕೆ ಬೇಕು ಮಾಡ್ತಾರೆ. ಅದೊಂದು ಇನ್ಫ್ರಾಸ್ಟ್ರಕ್ಚರ್ ವೈಸು ನಮ್ಮಲ್ಲಿ ಪ್ಲಸ್ ಪಾಯಿಂಟೇ. ನಮ್ಮಲ್ಲಿ CCTVಗಳನ್ನು ಮೊದಲನೇ ಬಾರಿಗೆ ಹಾಕಿದ್ದಾರೆ, 100 ಅದನ್ನು ಮಾಡ್ತಾ ಇದ್ದೀವಿ. ವೈಫೈ ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ಲ್ಯಾಂಗ್ವೇಜ್ ಲ್ಯಾಬ್ ಅಂತ ನಾವೊಂದು ಮಾಡಿದ್ದೀವಿ, ಅಲ್ಲೊಂದು 20 ಕಂಪ್ಯೂಟರ್ ಆಗಿ ಇಂಗ್ಲೀಷನ್ನು ಲ್ಯಾಂಗ್ವೇಜ್ ಆಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು AICTEನವರು ಡಿಫೈನ್ ಮಾಡಿದ್ದಾರೆ, ಅದ್ರ ಪ್ರಕಾರನೇ ಮಾಡ್ತಾ ಇದ್ದೀವಿ. ನಾವು ಸಾಮಾನ್ಯವಾಗಿ ಲ್ಯಾಂಗ್ವೇಜ್ ಇರೋಲ್ಲ, ನಾವು ಇಂಗ್ಲೀಷ್ ಟೀಚರನ್ನು ಕರ್ತಂದು ಅವರಿಂದ ಮುಖಾಂತರ ಮಕ್ಕಳಿಗೆ ಅವರ ಈ ಹೆಡ್ಫೋನ್ ಎಲ್ಲ ಹಾಕಿ ಕಂಪ್ಯೂಟರ್ನಲ್ಲಿ ಕಲಿಸ್ತಕ್ಕಂಥ ವ್ಯವಸ್ಥೆನ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಫಸ್ಟ್ ಇಯರ್ ಆಗಲೇ ಆಯ್ತು, ಅದು ಸೆಕೆಂಡ್ ಇಯರ್ಗೆ ಬಂದಿದ್ದೀವಿ. ಮತ್ತು ನಮ್ಮಲ್ಲಿ IDT ಅಂತ ಒಂದು ಹೊಸ ಒಂದು ವಿಚಾರವನ್ನು ಫಸ್ಟ್ ಇಯರ್ಗೆ ನಾವು ತಂದಿದ್ದೀವಿ. ಯಾಕೆಂದರೆ ನಮ್ಮದು ಅಟಾನಮಸ್ ಥರನೇ ಕಾಲೇಜು, ಕಾನ್ಸ್ಟಿಟ್ಯೂಷನಲ್ ಕಾಲೇಜು, ನಮ್ಮದು ಒಂದೇ ಸಿಲೆಬಸ್ಸು, ಬೋರ್ಡ್ ಆಫ್ ಸ್ಟಡೀಸು, ಬೋರ್ಡ್ ಆಫ್ ಎಕ್ಸಾಮ್ಸ್ ಎಲ್ಲ ನಮ್ಮದೇ. ಆದ್ದರಿಂದ ನಮಗೆ ಸ್ವಾತಂತ್ರ್ಯ ಇದೆ. VTO ಥರ ನಾವು ಅವ್ರು ಹೇಳಿದ್ದನ್ನು ಮಾಡಬೇಕು ಅಂದರೆ ನಮಗೆ ಬೇಕಾದಂಥ ಮಾಡ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇರೋದ್ರಿಂದ ಎಷ್ಟು ಮಟ್ಟಿಗೆ ನಾವು VTOಯಿಂದ ಡಿಫ್ರೆಂಟ್ ಆಗಿರ್ತೀವಿ, ಎಷ್ಟು ಮಟ್ಟಿಗೆ ನಾವು ಅಟಾನಮಸ್ ಇನ್ಸ್ಟಿಟ್ಯೂಷನಿಂದ ಡಿಫ್ರೆಂಟ್ ಆಗಿರ್ತೀವಿ, ಎಷ್ಟು ಮಟ್ಟಿಗೆ ನಾವು ಅವ್ರಿಗಿಂತ ಮೇಲ್ಪಂಕ್ತಿಯಲ್ಲಿ ಕೆಲಸ ಮಾಡ್ತೀವಿ ಅನ್ನೋದು ಚಾಲೆಂಜ್. ಹಾಗಾಗಿ ನಾವು ಕೆಲವೊಂದು ಸಬ್ಜೆಕ್ಟ್ಗಳನ್ನು, ಫಾರ್ ಎಕ್ಸಾಂಪಲ್ ಬಯಾಲಜಿ ಫಾರ್ ಇಂಜಿನಿಯರ್ಸ್ ಅಂತ ಒಂದು ಸಬ್ಜೆಕ್ಟನ್ನು VTOನವರು 4 ಹಾಕಿದ್ದಾರೆ, ನಾವು 1 ತಂದಿದ್ವಿ. ಕಾರಣ ಏನು ಅಂತಂದರೆ ಬಯೋಮೆಡಿಕಲ್ ಆ್ಯಂಡ್ ರೊಬಾಟಿಕ್ ಇಂಜಿನಿಯರಿಂಗ್ ಇದೆ, ಅಲ್ಲಿ ನಾವು ಹಾಕ್ಕೊಂಡಿದ್ವಿ. ಆ ಮಕ್ಕಳಿಗೆ ಇಲ್ಲಿಂದನೇ ಕಲಿಸಬೇಕು ಅನ್ನೋ ಉದ್ದೇಶ. ಮತ್ತು IDT ಇನೋವೇಷನ್ ಆ್ಯಂಡ್ ಡಿಸೈನ್ ಥಿಂಕಿಂಗನ್ನು ನಾವು ಫಸ್ಟ್ ಇಯರ್ಗೆ ತಂದಿದ್ವಿ. ಫಸ್ಟ್ ಇಯರ್ನಲ್ಲೇ ಮಕ್ಕಳನ್ನು ನಾವು ಇನೋವೇಷನ್ ಕಡೆಗೆ ತಗೊಂಡೋಗ್ತಕ್ಕಂಥದ್ದು, ಡಿಸೈನ್ ಕಡೆ ತೊಗೊಂಡೋಗೋದು. ಅದಕ್ಕೆ ಒಂದು ಸಪ್ರೇಟ್ ಲ್ಯಾಬೊರೇಟರಿಯನ್ನು ಫಿಕ್ಸ್ ಮಾಡಿದ್ವಿ. ಒಂದು 20-22 ಕಂಪ್ಯೂಟರ್ನ ಹಾಕಿ ಅಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಕೊಟ್ಟು ನಾವು ಅದಕ್ಕೆ ಪ್ರಾಜೆಕ್ಟ್ ರೂಮ್ ಥರ ಮಾಡಿ ಅದನ್ನು ಮಾಡ್ತಾ ಇದ್ದೀವಿ ಮೇಡಮ್, IDT ಲ್ಯಾಬೊರೇಟರಿ ಅಂತ. AICT ಆ್ಯಕ್ಟಿವಿಟೀಸ್ ಅಂತ ಒಂದಿದೆ. AICT ಆ್ಯಕ್ಟಿವಿಟೀಸ್ ಅಂತಂದರೆ 4 100 ಒಬ್ಬ ವಿದ್ಯಾರ್ಥಿ ಗಳಿಸಬೇಕು. ಆ ಪಾಯಿಂಟ್ಗಳು ಸೋಷಿಯಲ್ ಅವೇರ್ನೆಸ್ ಇರ್ತಕ್ಕಂಥ ಪಾಯಿಂಟ್ಗಳು. ಇಲ್ಲಿ ನಮಗೆ ಬಹಳಷ್ಟು ಅನುಕೂಲ ಏನಾಗ್ತದೆ ಅಂದರೆ, ನಾವು ಸುಮ್ಮನೆ ನಿಂತ್ಕೊಂಡು ಸುತ್ತಮುತ್ತ ನೋಡಿದ್ರೆ ಎಲ್ಲ ವಿಭಾಗಗಳು ಸೋಷಿಯಲ್ ಅವೇರ್ನೆಸ್ ಅಂತ ಇರ್ತಕ್ಕಂಥ ವಿಭಾಗಗಳು ಗಂಗೋತ್ರಿನಲ್ಲಿ. ಆ ಒಂದು ಫೆಸಿಲಿಟೀಸ್ನ ಉಪಯೋಗಿಸ್ಕೊಳ್ಬೇಕು ಅಂತ ಮಾಡಿ AICTE ಆ್ಯಕ್ಟಿವಿಟೀಸ್ಗೆ ಒಂದು ಲ್ಯಾಬೊರೇಟರಿ ಸಪ್ರೇಟಾಗಿ ಮಾಡಿ ಆ ಮಕ್ಕಳನ್ನು ಒಂದೊಂದು ವಿಭಾಗಕ್ಕೆ ಕಳಿಸ್ಕೊಟ್ರು ಸಾಕು. ನಾನು ಇರ್ತಕ್ಕಂಥ ಒಂದು ಏನು ಪ್ರತಿಭೆಗಳಿದೆ, ಫೆಸಿಲಿಟೀಸ್ಗಳಿದೆ ಗಂಗೋತ್ರಿನಲ್ಲಿ, PGನಲ್ಲಿ, ಎಲ್ಲ ಕಡೆ ನಮ್ಮ ಏನು IOE ಇದೆ, ಇನ್ಸ್ಟಿಟ್ಯೂಷನ್ ಆಫ್ ಎಕ್ಸಲೆನ್ಸು, IOE ಅಲ್ಲಿರ್ತಕ್ಕಂಥ ರಿಸರ್ಚು, ಇದೆಲ್ಲವನ್ನೂ ಎಕ್ಸ್ಪ್ಲೋರ್ ಮಾಡಿಕೊಳ್ಳಿಕ್ಕೆ ನನಗೆ ಟೈಮು ತುಂಬ ಬೇಕಾಗ್ತದೆ. ಆದರೆ ಫೆಸಿಲಿಟಿ ಅವೈಲಬಲ್ ಇದೆ, ಇದು ಒಂದು ಪ್ಲಸ್ ಪಾಯಿಂಟು ನಮ್ಮ ಇದು ಕಾಲೇಜ್ಗೆ. ಆಮೇಲೆ ವೇರಿಯಸ್ ಸ್ಟೂಡೆಂಟ್ಸ್ ಆಕ್ಟಿವಿಟಿ ಕ್ಲಬ್ಗಳನ್ನು ಮಾಡಿದ್ದೀನಿ ಮೇಡಮ್. ಅದು ಲೈಕ್ ಕಂಪ್ಯೂಟರ್ ಕ್ಲಬ್ಬು, ಎಐ ಕ್ಲಬ್ಬು, ಫೋಟೋಗ್ರಫಿ ಕ್ಲಬ್ಬು, ಸ್ಕಿಲ್ ಡೆವಲಪ್ಮೆಂಟ್ ಕ್ಲಬ್ಬು ಮಕ್ಕಳಲ್ಲೇ ಮಾಡಿಸ್ಬಿಟ್ಟಿದ್ದೀನಿ ಆಗಲೇ ನಾನು. ಮಾಡಿಸ್ಬಿಟ್ಟು ಅದಕ್ಕೆ ಸಪ್ರೇಟ್ ಆದಂಥ ಒಂದು ರೂಮ್ಗಳನ್ನು ಕೊಟ್ಟಿದ್ದಲ್ಲಿ ಅವರು ಅಲ್ಲಿ ಆ್ಯಕ್ಟಿವಿಟಿ ಮಾಡ್ತಾ ಹೋಗ್ತಾರೆ. ಅದೊಂದು ಫೆಸಿಲಿಟೀಸನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮಲ್ಲಿ ಬ್ಯಾಟ್ರಿ ಬ್ಯಾಕಪ್ಪು ಸಂಪೂರ್ಣವಾಗಿ ಎಲ್ಲ ಕಡೆ ಕೊಟ್ಟಿದ್ದೀವಿ. ಮತ್ತು ಲಿಫ್ಟು ಮಾಡಿಸಿದ್ದಾರೆ ಈಗಾಗಲೇ, 4 ಲಿಫ್ಟು ಆಪರೇಷನ್ ಕಂಡೀಷನ್ಗಿದೆ. ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಇದೆ, ಫಸ್ಟ್ ಏಡ್ ಇದೆ, ಫೈರ್ ಸೇಫ್ಟಿ ಇದೆ, ಜೆರಾಕ್ಸ್ ಅಂಡ್ ಸ್ಟೇಷನರಿ, ಈ ರೀತಿ ಎಲ್ಲವನ್ನು ಕೂಡ ನಾವು ಫಸ್ಟ್ ಇಯರ್ಗೇ ಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಇದು. ಇದು ಇನ್ಫ್ರಾಸ್ಟ್ರಕ್ಚರು. ಅಕಾಡೆಮಿಕ್ಸ್ಗೆ ಬಂದಾಗ ನಮ್ಮಲ್ಲಿ ಬೋರ್ಡ್ ಆಫ್ ಸ್ಟಡೀಸು, ಬೋರ್ಡ್ ಆಫ್ ಎಕ್ಸಾಮಿನರ್ಸು ಎಲ್ಲವನ್ನು ಕೂಡ 20-21 ಮಾಡಿ ಫಸ್ಟ್ ಇಯರ್ಗೆ ಕಾಮನ್ ಸಿಲೆಬಸ್ಸು, ಮತ್ತು ನಮಗೆ AICTE ರೆಗ್ಯುಲೇಷನ್ಸ್ ಪ್ರಕಾರ VTU ನಮಗೆ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಇದೆ. VTU ಏನಿದೆ ಅದರದ ಒಂದು ಸ್ಟ್ಯಾಚ್ಯೂಟ್ಸು, ಅದನ್ನು ಬಿಟ್ಟು ಹೋಗಬಾರ್ದು ಅನ್ನೋದಿದೆ, ಅದನ್ನು ಫಾಲೋ ಮಾಡಬೇಕು ನಾವು, ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಬಟ್ ಕ್ರೆಡಿಟನ್ನು 160 ಇಳಿಸ್ಕೊಳ್ಳಿಕ್ಕೆ ಅವಕಾಶ ಆಯಿತು. NEPನ್ನು ಇನ್ಕ್ಲೂಡ್ ಮಾಡಬೇಕಾದ ಬಂದರ್ಭ ಬಂತು, ಅದನ್ನು ಮಾಡಿದ್ದೀವಿ. ಅದರಲ್ಲಿ ಫಸ್ಟ್ ಇಯರ್ಗೆ ನಾವು 20 ಕ್ರೆಡಿಟ್ಟು, 40 ಕ್ರೆಡಿಟ್ಟು ಫಸ್ಟ್ ಇಯರ್ನಲ್ಲಿ, ಹಾಗೆ 160 ಕ್ರೆಡಿಟಲ್ಲಿ ಎಲ್ಲ ಮುಗಿಸ್ಬೇಕು ಅಂತ ಬರುತ್ತೆ. ಹಾಗೆ ಸಿಲೆಬಸ್ಸನ್ನು ನಾವು ಬಹಳ 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 ಆಸಕ್ತಿ ವಹಿಸಿ ಸಿಲೆಬಸ್ಸನ್ನು ಮಾಡಿದ್ದೀವಿ. ಫಸ್ಟ್ ಇಯರ್ನಲ್ಲಿ ಫಸ್ಟ್ ಸೆಮಿಸ್ಟರ್ಗಳಿಗೆ ಮಕ್ಕಳುಗಳಿಗೆ ಅವರು ಕರೋನಾ ಬ್ಯಾಚ್ ಅಂತ ಬಂದಿತ್ತು. ಕರೋನಾ ಬ್ಯಾಚ್ ಮಕ್ಕಳುಗಳು ನಮ್ಮಲ್ಲಿ ಅಂದರೆ ಆಗ ಪಾಸ್ ಆಗಿದ್ದವರು ಅವರನ್ನು 90%ಯಿಂದ 97% 95% ಏರಿಸೋದು ಸುಲಭ, 35% 40% ಅವ್ರನ್ನ 90% ಬರೋದು ಭಾಳ ಕಷ್ಟ. ಈ ಪ್ರಯತ್ನ ನಮಗೆ ನಾವು ಮಾಡಿದ್ದೀವಿ. ಫಸ್ಟ್ ಸೆಮಿಸ್ಟ್ರು ಸ್ವಲ್ಪ ರಿಸಲ್ಟ್ಸ್ ಕಮ್ಮಿ ಆದರೂ ಕೂಡ ನಮ್ಮ ಒಂದು ವ್ಯವಸ್ಥೆಗೆ ಅವರು ಅಡ್ಜಸ್ಟ್ ಆಗಬೇಕಾಯಿತು. ಅಕಾಡೆಮಿಕ್ಸಲ್ಲಿ ಬಹಳ ಶಿಸ್ತಾಗಿ ಸ್ಟ್ರಿಕ್ಟಾಗಿ ಮಾಡ್ತಕ್ಕಂಥದ್ದು, ಯಾಕೆ ಅಂತ ಹೇಳಿದ್ರೆ ಮುಂದಿನ ಭವಿಷ್ಯದಲ್ಲಿ ಅವರಿಗೆ ಒಳ್ಳೆಯದಾಗಬೇಕು ಅಂದರೆ ನಾವಿಲ್ಲಿ ಶ್ರದ್ಧೆಯಿಂದ ಸ್ಟ್ರಿಕ್ಟಾಗಿರಬೇಕು ಅನ್ನೋದು ನನ್ನ ಉದ್ದೇಶ. ಯಾವುದೇ ಕಾರಣಕ್ಕೂ ಬೇರೆ ರೀತಿ ಅವಕಾಶ ಇಲ್ಲದಂಗೆ ಟೆಸ್ಟು ಪರೀಕ್ಷೆ ಎಲ್ಲ ಮಾಡಿ, ಫಸ್ಟ್ ಸೆಮಿಸ್ಟ್ರ್ ಸ್ವಲ್ಪ ರಿಸಲ್ಟ್ ಕಮ್ಮಿ ಇತ್ತು, ಸೆಕೆಂಡ್ ಸೆಮಿಸ್ಟ್ರ್ ಚೆನ್ನಾಗಾಯಿತು, ಥರ್ಡ್ ಸೆಮಿಸ್ಟ್ರ್ ಅಂತ 3 ಸೆಮಿಸ್ಟ್ರ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಸೆಮಿಸ್ಟ್ರು, ಸೆಕೆಂಡ್ ಸೆಮಿಸ್ಟ್ರು, ಮತ್ತು ಸಪ್ಲಿಮೆಂಟ್ರಿ ಸೆಮಿಸ್ಟ್ ಅಂತ. ಸಪ್ಲಿಮೆಂಟ್ರಿ ಸೆಮಿಸ್ಟ್ರು ಫೇಲಾದ ಮಕ್ಕಳಿಗೆ ಕೊಡಿಸ್ತಕ್ಕಂಥದ್ದು 1, 2, 3 ಸೆಮಿಸ್ಟ್ರು ಪ್ರತಿ ವರ್ಷ. ಸೊ ಇದರಲ್ಲಿ ಒಂದು ವರ್ಷದಿಂದ ಸೆಕೆಂಡ್ ಇಯರ್ಗೆ ಬರೋಷ್ಟೊತ್ತಿಗೆ ನನ್ನ ರಿಸಲ್ಟು 62%ಯಿಂದ 98% ಹೋಗಿ ಈಗ ಹೆಚ್ಚು ಕಮ್ಮಿ 3-4 ಜನ ಏನೋ ಫೇಲಾಗಿರ್ಬೇಕಷ್ಟೆ. ಅಂದರೆ ನಾವು ಬೇರೆ ರೀತಿ ನಾವು ಯಾವ ಕಾರಣಕ್ಕೂ ಅವಕಾಶ ಕೊಡೋಲ್ಲ. ನನ್ನ ಟೀಮ್ ಕಷ್ಟಪಟ್ಟು ಓದಬೇಕು, ಓದ್ಬಿಟ್ಟು ಬರೀಬೇಕು. ಅಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ, ಅದು ನಮ್ಮ ರೆಗ್ಯುಲೇಷನ್ಸ್ ಅಲ್ಲಿ ಮಾಡ್ಕೊಂಡಿರ್ತಕ್ಕಂತ.
ಸಪ್ಲಿಮೆಂಟರಿ ಸೆಮಿಸ್ಟರ್ ಅಲ್ಲೂ ಕ್ಲಿಯರ್ ಆಗದೆ ಇದ್ದಾಗ ನೆಕ್ಸ್ಟ್ ಇಯರ್
ಕ್ಯಾರಿ ಆಗುತ್ತೆ,
ಇಲ್ಲ ಅಂದ್ರೆ ಅಲ್ಲೇ ಕ್ಲಿಯರ್ ಮಾಡಿ
ಕ್ಲಿಯರ್ ಆಗುತ್ತೆ. ಅದಕ್ಕೆ ಅವಕಾಶ ಒಂದು ವರ್ಷದಲ್ಲೇ ಅವಕಾಶ ಕೊಡ್ತಕ್ಕಂತ ಸೆಮಿಸ್ಟರ್ 1 ಅಲ್ಲಿ ಪಾಸು ಫೇಲು, ಇಮಿಡಿಯೇಟ್ ಆಗಿ ಸೆಮಿಸ್ಟರ್ 2 ಪಾಸು ಫೇಲು, ಸೆಮಿಸ್ಟರ್ 3 ಎಕ್ಸ್ಕ್ಲೂಸಿವ್ಲಿ ಫಾರ್ ಹಾಫ್ ಆಫ್ ದಿ ಸೆಮಿಸ್ಟರ್ ಪೀರಿಯಡ್. ಈಗ ಇಲ್ಲಿ 16 ವಾರ ಇದ್ರೆ ಅಲ್ಲಿ 8 ವಾರ ಫಾಸ್ಟ್ ಟ್ರ್ಯಾಕು, ಅದನ್ನ ಮಾಡಿ ಮಕ್ಕಳಿಗೆ ಮತ್ತೊಮ್ಮೆ ಪಾಠ ಹೇಳ್ಕೊಟ್ಟು ಪರೀಕ್ಷೆ ಬರೆಸಿ ಅಲ್ಲಿ ಪಾಸ್ ಮಾಡ್ಬೇಕು, ಅವರು ಪಾಸ್ ಆಗಿ ಮುಂದಕ್ಕೆ ಹೋಗ್ಬೇಕು. ಆಗ್ಲಿಲ್ಲ ಅಂದ್ರೆ ಕ್ಯಾರಿ ಆಗುತ್ತೆ.
ಅಂದ್ರೆ ಅದು ಎಕ್ಸ್ಕ್ಲೂಸಿವ್ಲಿ ಫಾರ್ ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್, ಅದು ಯಾವ ಸಬ್ಜೆಕ್ಟ್ಸ್ ಬ್ಯಾಕ್ಲಾಗ್ ಆಗಿರುತ್ತೆ ಅದು ಮಾತ್ರ
ಅದನ್ನು ಮಾತ್ರ ನಾವು ಮಾಡೋದು. ಅದನ್ನು ಮಾತ್ರ ಮಾಡಿ ಅದಕ್ಕೆ ಸೆಪರೇಟ್ ಗ್ರೇಡ್ ಕಾರ್ಡ್ ಕೊಡ್ತೀವಿ. ಕಾರಣ ಏನು ಅಂತಂದ್ರೆ ಒಂದು ಸತಿ ಪಾಸ್ ಮಾಡಿರೋರ್ಗೂ ಫೇಲ್ ಆಗಿರೋರ್ಗೂ ವ್ಯತ್ಯಾಸ ಗೊತ್ತಾಗಬೇಕಲ್ಲ, ಅದೆಲ್ಲ ಇರಲಿ ಅಂತ. ಎಲ್ಲ ಕಾನೂನುಬದ್ಧವಾಗಿ VTU ಸ್ಟ್ಯಾಚ್ಯೂಟು, VTU ಆಟಾನಮಸ್ಸು, VTU ಇದರ ಪ್ರಕಾರ, ಪ್ಲಸ್ ನಮ್ಮ ಮೈಸೂರು ಯೂನಿವರ್ಸಿಟಿ ಕ್ಯಾರಿ ಓವರ್ ಸಿಸ್ಟಮ್ ರೆಗ್ಯುಲೇಷನ್ಸು ಎಲ್ಲ ನೋಡಿ ಒಂದು ಸಮರ್ಪಕವಾಗಿ ಒಂದು ರೆಗ್ಯುಲೇಷನ್ ಮಾಡಿ ಇಟ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ ಆಲ್ ಕಮಿಟೀಸು. ಅದನ್ನು ಮಾಡಿ ಫಸ್ಟ್ ಮೊದಲನೇ ವರ್ಷ ಸಮರ್ಪಕವಾಗಿ ಸಂತೋಷವಾಗಿ ಮುಗಿಸ್ಬಿಟ್ಟಿದ್ದೀವಿ. ಆಗಲೇ 2 ವರ್ಷಕ್ಕೆ ಬಂದಿದ್ದೀವಿ, 2 ವರ್ಷ ಈಗ ಟೆಸ್ಟ್ ನಡೀತಾ ಇದೆ ಇವತ್ತು, ಆ ಥರ ಇದೆ. ಅದರಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ನಾನೇನು ಹೇಳಬೇಕು ಅಂದರೆ ಓಪನ್ ಎಲೆಕ್ಟಿವ್ ಅಂತ ಬರ್ತದೆ. ಓಪನ್ ಎಲೆಕ್ಟಿವ್ ಆಸ್ ಪರ್ NEP ಇಂಟರ್ ಡಿಸಿಪ್ಲಿನರಿ, ಒಂದು ಇಂಟರ್ ಡಿಸಿಪ್ಲಿನರಿ ಎಲೆಕ್ಟಿವ್, ಇನ್ನೊಂದು ಓಪನ್ ಎಲೆಕ್ಟಿವ್. ಇದು NEPನಲ್ಲಿ ಬಹಳ ಮುಖ್ಯವಾಗಿ ಬರುತ್ತೆ. ಓಪನ್ ಇಂಟರ್ ಡಿಸಿಪ್ಲಿನರಿ ಅಂದರೆ ನಮ್ಮ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಅಂತ ನಾವು ಕೊಟ್ಕೊಡ್ತೇವೆ. ಓಪನ್ ಎಲೆಕ್ಟಿವ್ ಅಂದರೆ ಇಡೀ ಸಮಾಜದಲ್ಲಿ ಏನು ಬೇಕೋ ಅದನ್ನು ನಾವು ತಗೊಳ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಅಂಥದ್ದು. ಮಿನಿಮಮ್ 5 ಓಪನ್ ಎಲೆಕ್ಟಿವ್ ಕೊಡಬೇಕು, ಕೊಟ್ಟಿದ್ದೀವಿ ನಾವು. 5ನೇ ಸೆಮಿಸ್ಟರ್ನಿಂದ ಶುರು ಆಗುತ್ತೆ. ನಾನು ಅದೇ ಹೇಳ್ತಾ ಇದ್ದೆ, ನಾನು ಇಂಜಿನಿಯರಿಂಗ್ ಕಾಲೇಜ್ ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ಸುತ್ತಮುತ್ತ ಕಣ್ಣು ಹಾಯಿಸಿದ್ರೆ ನನಗೆ ಏನು ಬೇಕಾದ ಸಿಗುತ್ತೆ, ಆ ಥರ ಒಂದು ಫೆಸಿಲಿಟೀಸ್ ಇದೆ ನನಗೆ. ಹಾಗಾಗಿ ಎದುರುಗಡೆ ಆರ್ಕಿಟೆಕ್ಚರ್ ಇದೆ, ಪಕ್ಕದಲ್ಲಿ ಲಾ ಕಾಲೇಜ್ ಇದೆ, ಈ ಕಡೆ ಬಯೋಟೆಕ್ನಾಲಜಿ ಇದೆ, ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, IOE ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ, ಮ್ಯಾಥಮೆಟಿಕ್ಸ್ ಇದೆ, ಲೈಬ್ರರಿ ಸೈನ್ಸ್ ಬೇಕಾದ್ರೆ ಓದ್ತಕ್ಕಂಥ ಒಂದು ಶಕ್ತಿ ಇಲ್ಲಿದೆ, ಕನ್ನಡ ಅಧ್ಯಯನ ಸಂಸ್ಥೆ ಇದೆ. ಹೀಗಾಗಿ ನಮ್ಮ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಕ್ಕಳಿಗೆ ಎಲ್ಲೂ ಸಿಗದೇ ಇರತಕ್ಕಂಥ ಫೆಸಿಲಿಟೀಸ್ಗಳನ್ನ ಇಲ್ಲಿ ಯೂನಿವರ್ಸಿಟಿ ಕೊಟ್ಟಿದೆ. ಓಪನ್ ಎಲೆಕ್ಟಿವ್ನಲ್ಲಿ ಅವರು ತಮ್ಮ ಒಂದು ವಿಚಾರವನ್ನು ಏನು ಎನ್ ಇ ಪಿ ಎಕ್ಸ್ಪೆಕ್ಟ್ ಮಾಡುತ್ತೆ ಆ ರೀತಿ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಇದೆ.
ಬಹಳ ಧನ್ಯವಾದ ಸರ್. ಸರ್, ಕೊನೆಯದಾಗಿ ತಮ್ಮ ವಿಭಾಗದ ಮುಂದಿನ ಗುರಿಗಳು ಮತ್ತು ಧ್ಯೇಯಗಳು ಏನೇನಿದೆ ಅಂತ ನಮ್ಮ ರೇಡಿಯೋ ಮಾನಸ ಕೇಳುಗರಿಗಾಗಿ ತಿಳಿಸ್ಕೊಡಿ.
ಖಂಡಿತ ಮೇಡಮ್, ಕನಸುಗಳ ದಿಟ್ಟ ಹೆಜ್ಜೆ ಇಟ್ಟು ಬಂದಿದ್ದೇವೆ. ನಮಗೆ ಅನೇಕ ವಿಚಾರಗಳನ್ನು ನಾವು ನಮಗೆ ನಾವೇ ಸಮರ್ಥಿಸ್ಕೊಳ್ತಕ್ಕಂಥ ವಿಚಾರಗಳಲ್ಲ ಅದು. ನಾವು ಇನ್ನೊಬ್ಬರಲ್ಲಿ ಒಂದಾಗಿ ಅಂದರೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಮೈಸೂರಿನಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಭಾರತದಲ್ಲಿ ಇರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಇದು ಎಲ್ಲದಕ್ಕೂ ಸವಾಲು ಒಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರಬೇಕು ಅನ್ನೋದು ಆಸೆ. ಅಂದರೆ ನಾವು ವಿ ವಾಂಟ್ ಟು ಐಡೆಂಟಿಫೈ ಅವರ್ ಸೆಲ್ಫ್ ಆಸ್ ದಿ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಇಂಡಿಯಾ ಆ್ಯಂಡ್ ಇನ್ ದಿ ವರ್ಲ್ಡ್. ಅದು ಭಾಳಷ್ಟು ವರ್ಷಗಳಾದಮೇಲೆ ಆಗ್ಬೋದು ಅಥವಾ ಈಗಲೇ ಆಗ್ಬೋದು ಗೊತ್ತಿಲ್ಲ, ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಆಸೆ ಅಂತೂ ಇದೆ, ಕನಸು ಅಂತೂ ಇದೆ, ಸಹಕಾರ ಮಾಡೋಕ್ಕೆಲ್ಲ ವ್ಯವಸ್ಥೆ ಇದೆ, ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಶಕ್ತಿ ನಾವು ಪಡ್ಕೋಬೇಕು. ಒಂದು ಒಂದು ಗುಡ್ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸು, ಯಾವತ್ತಿಗೂ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸು ಹೈ ಇದ್ದರೆ ಎಲ್ಲ ಕಡೆ ಅದನ್ನು ಉತ್ತೇಜಿಸ್ತಾರೆ, ಅದನ್ನು ಪ್ರಶಂಸಿಸ್ತಾರೆ, ಎಲ್ಲೂ ಕೂಡ ನಾವು ಸಲ್ತೇವೆ. ಹಾಗಾಗಿ ಒಳ್ಳೆ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸನ್ನು ಬಿಲ್ಡ್ ಮಾಡ್ತಾ ಇದ್ದೀವಿ, ಮಾಡ್ತೇವೆ ಮೇಡಮ್. ಕರಿಕ್ಯುಲಮ್ ವಿತ್ ಲೇಟೆಸ್ಟ್ ಇನ್ಫಾರ್ಮೇಷನ್ಸನ್ನು ನಾವು ಕೊಡ್ತೇವೆ. ಕರಿಕ್ಯುಲಮ್ ಮಾಡ್ತಕ್ಕಂಥದ್ರಲ್ಲಿ ಯಾವುದು ಸುಮ್ಮನೆ ಪಾಠ ಮಾಡಬೇಕು ಅಂತಲ್ಲ, ಈಗಿನ ಪ್ರಸ್ತುತ ಸ್ಥಿತಿಗೆ ಇಂಡಸ್ಟ್ರಿಗೆ ಪ್ಲಸ್ ನಮಗೇನು ಹೈಯರ್ ಎಜುಕೇಷನ್ಗೆ ಬೇಕು ಅದನ್ನು ನೋಡಿ ನಾವು ಕರಿಕ್ಯುಲಮ್ ಡೆವಲಪ್ ಮಾಡ್ತಾ ಹೋಗ್ತಾ ಇದ್ದೀವಿ ಮೇಡಮ್. ಅದು ಅದು ಇದ್ದೇ ಇದೆ, ಅದು ರೆಗ್ಯುಲರ್ ಗೋಲ್ ಆಗ್ತದೆ. ಗುಡ್ ಗವರ್ನೆನ್ಸ್, ಒಳ್ಳೆ ಗವರ್ನೆನ್ಸು ಕೂಡ ನಾವು ಕೊಡಬೇಕಾಗ್ತದೆ. ಆಡಳಿತನ ಒಳ್ಳೆ ಆಡಳಿತ ಕೊಟ್ಟರೆ ಮಾತ್ರ ನಮಗೆ ಅದರ ನಮ್ಮ ಶಕ್ತಿ ಇಂಪ್ರೂವ್ ಆಗಬೇಕಂದ್ರೆ ಒಂದು ಗುಡ್ ಗವರ್ನೆನ್ಸ್ ಕೊಡಬೇಕು ನಾವು. 100% ಪ್ಲೇಸ್ಮೆಂಟ್ ಮೇಡಮ್, ಇದು ಬಹುಶಃ ಕರ್ನಾಟಕದಲ್ಲೇ ನಾನು ಹೆಮ್ಮೆಯಿಂದ ಹೇಳ್ಕೋಬೋದು ಎಲ್ಲೂ ಆಗದೇ ಇರತಕ್ಕಂಥದ್ದು ಯೂನಿವರ್ಸಿಟಿ ನನಗೆ ಕೊಟ್ಟಿದೆ. ಏನು ಅಂತ ಹೇಳಿದ್ರೆ ಈ ಪ್ಲೇಸ್ಮೆಂಟ್ ಕೆಲಸ ಕೊಡ್ತಕ್ಕಂಥ ಜವಾಬ್ದಾರಿ, ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್, ಇದು ಸಾಮಾನ್ಯವಾಗಿ ನಾನು ಒಬ್ಬ ಪ್ರಿನ್ಸಿಪಾಲಾಗಿ ಕೆಲಸ ಮಾಡಿ ಬಂದಿರುವ ಅದರಿಂದ 5 ಮತ್ತು 6ನೇ ಸೆಮಿಸ್ಟ್ರಲ್ಲಿ ಟ್ರೈನಿಂಗು ಪ್ಲೇಸ್ಮೆಂಟ್ಗಳ ಕಡೆ ಗಮನ ಕೊಡ್ತಾರೆ ಬೇರೆ ಕಾಲೇಜ್ಗಳಲ್ಲಿ. ನನಗೆ ಅದು ಯಾಕೋ ಸರಿ ಕಾಣಲಿಲ್ಲ. ಮಕ್ಕಳನ್ನು ಇಲ್ಲಿ ಬರ್ತಕ್ಕಂಥ ಮಕ್ಕಳು ಗ್ರಾಮೀಣ ಪ್ರದೇಶದವರು ಇರ್ತಾರೆ, ನಮ್ಮ ಥರ ಇಂಗ್ಲೀಷೇ ಗೊತ್ತಿಲ್ಲದೆ ಇರತಕ್ಕಂಥ ಮಕ್ಕಳು ಇರ್ತಾರೆ, ಭಾಷೆನೇ ಸರಿಯಾಗಿ ಗೊತ್ತಿಲ್ಲದೆ ಇರೋ ಮಕ್ಕಳು ಇರ್ತಾರೆ, ಮುಂದೆ ಏನು ಪರ್ಸನಾಲಿಟಿ ಇಲ್ಲದೆ ಇರೋ ಮಕ್ಕಳು ಇರ್ತಾರೆ. ಹಾಗಾಗಿ ಇವ್ರಿಗೆಲ್ಲ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟಿಂದ ಹಿಡಿದು ಕೆಲಸವನ್ನು ಕೊಡ್ತಕ್ಕಂಥ ಒಂದು ವಿಚಾರ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿಕೊಂಡೇ ಬಂದಿದ್ದೆ. ಫಸ್ಟ್ ಇಯರ್ಗೇನೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಮೇಡಮ್. ಫಸ್ಟ್ ಇಯರ್ ಆಗಲೇ ನಾವು ಸಕ್ಸಸ್ಫುಲ್ ಆಗಿ ಮುಗಿಸಿದ್ದೀವಿ, ಮಕ್ಕಳನ್ನು ಒಂದು ದಾರಿಗೆ ತಂದು ನಿಲ್ಲಿಸಿದ್ದೀವಿ. ಥರ್ಡ್ ಸೆಮಿಸ್ಟ್ರಿಂದ ನಾವು ಟೆಕ್ನಿಕಲ್ ಆಗಿ ಏನು ಬೇಕೋ ಅದನ್ನು ಮಾಡ್ತೀವಿ, ಥರ್ಡ್ ಇಯರ್ ಸೆಕೆಂಡ್ ಇಯರ್ ಫುಲ್ ಮಾಡ್ತೀವಿ, ಥರ್ಡ್ ಇಯರ್ಗೆ ರಿಗರಸ್ ಆಗಿ ಮಾಡ್ತೀವಿ. ನಮ್ಮ 3ನೇ ವರ್ಷ ಮುಗಿತಿದ್ದಂಗೆ ನಮ್ಮ UCH ಅಂತ ಏನಿದೆ ಯೂನಿವರ್ಸಿಟಿ ಕೆರಿಯರ್ ಹಬ್ಬು, ಅದರ ಸಹಾಯದಿಂದ ಬಹುಶಃ ಪ್ರಯತ್ನ ಮಾಡಿದ್ರೆ ಮಕ್ಕಳಿಗೆ ಒಳ್ಳೊಳ್ಳೆ ಕೆಲಸಗಳು, ಅವರಿಗೆ ಬೇಕಾದಂಥ ಕೆಲಸಗಳು. ನನ್ನ ವಿಚಾರ ಇಷ್ಟೇ, ಅದು ಪರ್ ಮಂತ್ 10,000 ಆಗಲಿ, 20,000 ಆಗಲಿ, 10,000 ಆಗಲಿ, ಪ್ರತಿಯೊಬ್ಬನಿಗೂ ಒಂದು ಕೆಲಸ ಕೊಡಿಸ್ಬೇಕು. ನಾವು ಕೆಲಸ ಕೊಡಿಸ್ಬೇಕು, ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಆಂಟ್ರಪ್ರಿನರ್ ಆಗ್ಬೋದು, ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು, ಅಥವಾ ಕೆಲಸನೇ ಬೇಡ ಅನ್ಬೋದು, ಅವ್ರ ಪರಿಸ್ಥಿತಿಗಳ ಮೇಲೆ ಹೋಗುತ್ತೆ. ಬಟ್ ನಾವು ಕೊಡಿಸ್ತಕ್ಕಂಥ ಶಕ್ತಿ ನಮ್ಮಲ್ಲಿರಬೇಕು, ತಗೊಳ್ತಕ್ಕಂಥ ಶಕ್ತಿ ಅವರಲ್ಲೂ ಇರಬೇಕು, ಆಗ ಒಂದು ವ್ಯವಸ್ಥೆ ಮುಂದುವರಿಯೋಕ್ಕೆ, ಶಕ್ತಿಯುತವಾಗಿ ಬೆಳೆಯೋಕ್ಕೆ ಸಹಾಯ ಆಗ್ತದೆ ಅಂತ ನಾನು ತೀರ್ಮಾನ ಮಾಡಿ ಆಗಲೇ ಪ್ಲೇಸ್ಮೆಂಟನ್ನು 100% ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಭಗವಂತ ನಿಚ್ಚೆ ಮೇಡಮ್. ಆಮೇಲೆ ಡೆವಲಪ್ಮೆಂಟ್ ಆಫ್ ಆಸ್ ಐ ಸೆಡ್ ಇನ್ಕ್ಯುಬೇಷನ್ ಸೆಂಟರು ಲೀಡಿಂಗ್ ಟು ಸ್ಟಾರ್ಟ್ಅಪ್ಸ್, ಮತ್ತು ಫಿನಿಷಿಂಗ್ ಸ್ಕೂಲ್ ಅಂತ ಒಂದು ಆಸೆ ಇದೆ ಮೇಡಮ್. ಫಿನಿಷಿಂಗ್ ಸ್ಕೂಲ್ ಅಂತಂದರೆ ಈಗ ಮಕ್ಕಳು ಒಂದು ಇಂಡಸ್ಟ್ರಿಗೆ ಫಿಟಿನ್ ಆಗಬೇಕು. ಫಿಟಿನ್ ಆಗಬೇಕು ಅಂತಂದರೆ ಸಾಮಾನ್ಯವಾಗಿ ನಾವು ಒಂದು ಶೂ ಅಳತೆಗೆ ನಾವು ಫಿಟಿನ್ ಆಗಬೇಕು ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಅದೇ ರೀತಿ ಅವರ ಒಂದು ರಿಕ್ವೈರ್ಮೆಂಟ್ಗೆ ನಮ್ಮ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಒಂದು ಸ್ಕೂಲನ್ನು ನಾವೇ ಪ್ರಾರಂಭ ಮಾಡಿ ಇಲ್ಲೇ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಕಳಿಸ್ತಕ್ಕಂಥದ್ದು, ಅಂದರೆ ಕರ್ಕೊಂಬಂದು ಅವರ ಟ್ರೈನ್ ಕೊಡಿಸಿ ಅಲ್ಲಿಗೆ ಅವ್ರನ್ನ ಫಿಟಿನ್ ಮಾಡ್ತಕ್ಕಂಥದ್ದು, ಅದನ್ನೊಂದು ಆಸೆ ಇದೆ. 100% ರಿಸಲ್ಟ್ಸು ಅದನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಮಕ್ಕಳನ್ನು ಓದಿಸ್ಬೇಕು, ಕೊಡಬೇಕು. ಮತ್ತು ಯಾವುದೇ ಒಂದು ಎಜುಕೇಷನಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಭಾಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಆ ಒಂದು ಸೆಂಟ್ರನ್ನ ರಿಸರ್ಚ್ ಡೆವಲಪ್ಮೆಂಟ್ ಕನ್ಸಲ್ಟೆನ್ಸಿ ಟೆಸ್ಟಿಂಗ್ ಇದನ್ನೆಲ್ಲ ಒಂದು ವಿಭಾಗವಾಗಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ನಾವು ಕ್ರಿಮಿ ಲೇಯರಲ್ಲಿ ಇರಬೇಕು ಅಂತ ಆಸೆ, ಅಂದರೆ ಒಂದು 10% ಒಳಗೆ, 5% ಒಳಗೆ ನಮ್ಮನ್ನು ಜನ ಗುರುತಿಸ್ಬೇಕು, ನಮ್ಮ ಮಕ್ಕಳನ್ನು ಜನ ಗುರುತಿಸ್ಬೇಕು. ಇದು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಆಸೆ ಇದೆ. ಮಾಡೋ ಶಕ್ತಿನೂ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಯೂನಿವರ್ಸಿಟಿಗೆ ಇದೆ ಅಂತ ಅನ್ಕೊಂಡಿದ್ದೀನಿ.
ನಿಮ್ಮ ಈ ಎಲ್ಲ ಗುರಿಗಳು ಆದಷ್ಟು ಬೇಗ ಈಡೇರಲಿ ಅನ್ನೋದೇ ನಮ್ಮ ಆಸೆ ಕೂಡ ಸರ್. ಈವರೆಗೂ ನಮ್ಮ ರೇಡಿಯೋ ಮಾನಸ ಕಾರ್ಯಕ್ರಮದಲ್ಲಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಹಂಚಿಕೊಂಡ ಮೈಸೂರು ವಿಶ್ವವಿದ್ಯಾನಿಲಯದ ಎಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಅನಂತ ಪದ್ಮನಾಭ ಸರ್ ಅವರಿಗೆ ನಮ್ಮ ರೇಡಿಯೋ ಮಾನಸ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಧನ್ಯವಾದಗಳು ಸರ್.
ಧನ್ಯವಾದಗಳು.
ಆತ್ಮೀಯ ಕೇಳುಗರೆ, ಈವರೆಗೂ ಈ ಕಾರ್ಯಕ್ರಮವು ರೇಡಿಯೋ ಮಾನಸ 89.6 ಎಫ್ಎಂನಲ್ಲಿ ಮೂಡಿಬಂದಿತು. ಸದಾ ಕೇಳ್ತಾ ಇರಿ ರೇಡಿಯೋ ಮಾನಸ 89.6 ಎಫ್ಎಂ. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.